सज्जनानां निखिल गुणगणार्णो नित्य निर्मुक्त दोषः सरसिज नयनोऽसौ श्रीपतिर्म मानदो नः व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। देवं नारायणं नत्वा सर्वदोष विवज्जितं परिपूर्ण गुरुमुश्चान गीतार्थं वक्षामि लेशतः। इडी शास्त्रदल्ली अत्यंत ಎತ್ತರ ಸ್ಥಾನವನ್ನು ಪಡೆದದ್ದು ಮಹಾಭಾರತ ಅಂತ ಆಚಾರ್ಯರು ವಿಶೇಷವಾಗಿ ಅನೇಕ ಪ್ರಮಾಣಗಳಿಂದ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿಯೂ ಕೂಡ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಜ್ಞೇಯಂ ಪಾಠ್ಯಂಚ ತದ್ವಯಂ, ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ. ವಿಷ್ಣು ಸಹಸ್ರನಾಮದ ಮೂಲಕ ಭಗವಂತನ ಗುಣವನ್ನು ನಾವು ಹೇಗೆ ಅನುಸಂಧಾನ ಮಾಡಿ ಅವನಲ್ಲಿ ಭಕ್ತಿ ಪಡಿಬೇಕು, ಭಕ್ತಿಯನ್ನು ಹೊಂದಬೇಕು. ವಿವಿಧ ಒಂದೊಂದು ವಿಷ್ಣು ನಾಮಕ್ಕೂ ಕೂಡ ನೂರು ನೂರು ಅರ್ಥ ಇದೆ. ಹಾಗೆ ಒಂದು ಸರ್ತಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಅರ್ಥ ತಿಳ್ಕೊಂಡು ಲಕ್ಷ ಗುಣಗಳನ್ನು ಅನುಸಂಧಾನ ಮಾಡಿದಾಗತ್ತೆ. ಹೀಗೆ ಭಗವಂತನ ಗುಣವನ್ನು ಗಾನ ಮಾಡಿ ಭಗವದ್ಭಕ್ತಿಗೆ ಪೂರಕವಾಗುವುದಾದರೆ ಭಗವದ್ಗೀತೆಯೂ ಕೂಡ ವಿಭೂತಿ ಯೋಗ ಮೊದಲಾದ ಕಡೆಯಲ್ಲಿ ಸಾಕಷ್ಟು ಭಗವಂತನ ಆ ಭಕ್ತಿಗೆ ಪೂರಕವಾದ ಒಂದು ಗುಣದ ಪ್ರತಿಪಾದನೆ ಮಾಡ್ತದೆ. ಅದರ ಜೊತೆಗೆ ಆ ದೇವರನ್ನು ಯಾವ ರೀತಿಯಾಗಿ ನಾವು ಪೂಜೆ ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ಭಕ್ತನಾದವನ ಜೀವನ ಹೇಗಿರಬೇಕು ಎಂಬುದನ್ನು ಅದು ಜೀವನವನ್ನು ಒಂದು ಯಜ್ಞ ಅಂತ ತಿಳಿದುಕೊಂಡು ಬದುಕಬೇಕು. ಅದು ನಮ್ಮ ಜೀವನ ಯಜ್ಞವೇ ಭಗವಂತನ ಆರಾಧನೆ ಆಗಬೇಕು. ಅದು ಯಾವ ರೀತಿಯಲ್ಲಿ ಆಗಬೇಕು ಎಂಬುದನ್ನು ತೋರಿಸುವಂತಹದ್ದು ಅದು ಭಗವದ್ಗೀತೆ. ಅಂದರೆ ಅದು ಭಗವಂತನ ಗುಣವನ್ನೂ ಕೂಡ ಗಾನ ಮಾಡ್ತಾ ಜೊತೆಗೆ ಜೊತೆಗೆ ನಮ್ಮ ಜೀವನ ವಿಧಾನ, ನಮ್ಮ ಜೀವನವೇ ಒಂದು ಯಜ್ಞ ಆಗಬೇಕು, ಭಗವಂತನ ಪೂಜೆ ಆಗಬೇಕು ಎಂಬ ರೀತಿಯಲ್ಲಿ ನಮಗೆ ಪ್ರೇರಣೆಯನ್ನು ನೀಡತಕ್ಕಂಥ ಒಂದು ಸಂದೇಶವನ್ನು ಭಗವದ್ಗೀತೆ ಕೊಡ್ತಾ ಇದೆ. ಅದನ್ನು ಜ್ಞೇಯಂ ಪಾಠ್ಯಂಚ ತದ್ವಯಂ, ಅದು ಮೊದಲು ಅದನ್ನು ತಿಳ್ಕೊ. ಅದು ಇವತ್ತು ಬಾಯರಟ್ಟು ಮಾತ್ರ ಮಾಡ್ತಾ ಇದ್ದೇವೆ. ವಿಷ್ಣು ಸಹಸ್ರನಾಮ ಅಷ್ಟೇ, ಭಗವದ್ಗೀತೆ ಹದಿನೈದನೇ ಅಧ್ಯಾಯ ಕಂಠಪಾಠ, ಹೃದಯ ಪಾಠವೇ ಇಲ್ಲ ಹಾಗಾಗಿಬಿಟ್ಟಿದೆ. ಮೊದಲು ತಿಳ್ಕೊ, ಮೊದಲು ಅರ್ಥಾನುಸಂಧಾನ ಮಾಡಿ ಮತ್ತೆ ಅದನ್ನು ಪಾಠ್ಯಂಚ ತದ್ವಯಂ, ಮೊದಲು ತಿಳ್ಕೊ ನಂತರ ಪಠನ ಮಾಡು. ಅಷ್ಟೇ ಅಲ್ಲ, ನನ್ನ ಅಭಿಪ್ರಾಯ ತಿಳ್ಕೊಂಡ ನಂತರ ಪ್ರವಚನ ಪಾಠ ಮಾಡ್ತಾ ಇರಬೇಕು. ವಿಷ್ಣು ಸಹಸ್ರನಾಮದ್ದು ಮತ್ತು ಭಗವದ್ಗೀತೆಯನ್ನು ನಾವು ಪಾಠ ಮಾಡಬೇಕು ಇನ್ನೊಬ್ಬರಿಗೆ. ನಾವು ಪಠನ ಮಾಡೋದಲ್ಲ, ಇನ್ನೊಬ್ಬರಿಗೆ ಪಾಠವೂ ಮಾಡಬೇಕು. ಅದು ಬಹಳ, ಅದಕ್ಕೆ ಆಚಾರ್ಯರಿಗೆ ಬಹಳ ಪ್ರಿಯವಾದದ್ದು ಭಗವದ್ಗೀತೆಯನ್ನ ಯಾವಾಗಲೂ ವಿಶೇಷವಾಗಿ ಅದನ್ನ ಮೊತ್ತ ಮೊದಲು ಗೀತಾಭಾಷ್ಯವನ್ನ ಅದನ್ನು ರಚನೆ ಮಾಡಿ ಬದ್ರಿನಾರಾಯಣನಿಗೆ ಅದನ್ನು ಅರ್ಪಿಸಿದ್ರು. ಸಾಕಾಗಿಲ್ಲ ಅಂತ ಹೇಳ್ಕೊಂಡು ಮತ್ತೆ ಭಗವದ್ಗೀತೆಗೆ ಇನ್ನೊಂದು ವ್ಯಾಖ್ಯಾನವನ್ನು ಮಾಡಿದರು, ಗೀತಾ ತಾತ್ಪರ್ಯ ಅಂತ. ಅಂದ್ರೆ ಗೀತೆಗೆ ಬಹಳ ಅರ್ಥ ಇದೆ. ದಶಾವರಾರ್ಥಂ ಸರ್ವತ್ರ ಕೇವಲಂ ವಿಷ್ಣು ಬೋಧಕಂ, ಕನಿಷ್ಠ ಪಕ್ಷ 10 ಅರ್ಥ ಇದೆ ಅಂತ ಭಗವದ್ಗೀತೆಗೆ. ಆ ಅರ್ಥ ಬಾಹುಲ್ಯವನ್ನು ತಿಳಿಸ್ಲಿಕ್ಕೋಸ್ಕರವೋ ಏನೋ ಎಂಬಂತೆ ಆಚಾರ್ಯರು ಎರಡು ಅರ್ಥವನ್ನು ಹೇಳ್ತಾರೆ. ಗೀತಾ ಭಾಷ್ಯದಲ್ಲಿ ಒಂದು ಅರ್ಥ, ಗೀತಾ ತಾತ್ಪರ್ಯದಲ್ಲಿ ಬಹ್ವರ್ಥ ಗರ್ಭಿತವಾಗಿರ್ತಕ್ಕಂತಹದ್ದು ಭಗವದ್ಗೀತೆ. ಅದನ್ನು ನಾವು ಇವತ್ತು ಇಡೀ ನಮ್ಮ ಜೀವನ ಹೇಗಿರಬೇಕು ಅಂತ ತೋರಿಸ್ತಕ್ಕಂತಹ ಪ್ರೇರಣೆ ಕೊಡ್ತಕ್ಕಂತಹ ಸಂದೇಶ ಅದರಲ್ಲಿದೆ. ಎಲ್ಲರೂ ಆಕ್ಷೇಪ ಮಾಡತಕ್ಕಂತಹದ್ದು ಒಂದು ಅರ್ಥವಾಗುವುದಿಲ್ಲ ಜನರಿಗೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನಿಷ್ಕಾಮ ಕರ್ಮವನ್ನು ಹೇಳಿದ, ಅಂದರೆ ಯಾವುದೇ ಫಲದ ಆಸೆಯನ್ನು ಮಾಡಬೇಡ. ಫಲೇಸಕ್ತೋ ನಿಬದ್ಧತೆ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿಹ ಸಸನ್ಯಾಸೀಚ ಯೋಗೀಶ ನನಗ್ನಿ ನಿತಾಕ್ರಿಯ. ಯಾಕೆಂದ್ರೆ ಫಲೇ ಸಕ್ತೋ ನಿಬದ್ಧತೆ, ಫಲದಲ್ಲಿ ನೀನು ಆಸಕ್ತನಾದರೆ ಆವಾಗ ನೀನು ಬಂಧನಕ್ಕೆ ಒಳಗಾಗ್ತಿ, ನಿನಗೆ ಕರ್ಮ ಬಂಧನ ಆಗ್ತದೆ. ಹಾಗಾಗಿ ಎಲ್ಲ ಫಲದ ಆಸೆಯನ್ನು ಬಿಟ್ಟು ನಿಷ್ಕಾಮನೆಯಿಂದ ಕರ್ಮವನ್ನು ಮಾಡು ಅಂದ್ರೆ ಸಂಬಳ ತಗೊಳ್ಬೇಡ, ಕೆಲಸ ಮಾಡು. ಒಂದು ರೀತಿಯಾಗಿ ಮೇಲ್ನೋಟಕ್ಕೆ ನಿನಗೆ ಯಾವ ಫಲವನ್ನು ನನ್ನ ಹತ್ರ ಬೇಡಬಾರ್ದು, ನೀನು ಕೆಲಸ ಮಾಡ್ತಾ ಕೂತ್ಕೋ. ಇದು ಒಂದು ರೀತಿಯಾಗಿ ಕಾರ್ಮಿಕ ಶೋಷಣ ನೀತಿ. ನಿಮಗೆ ಫಲವನ್ನು ಸಂಬಳ ತಗೊಳ್ಳಿಕ್ಕೆ ರೈಟ್ ಇಲ್ಲ, ಕೆಲಸ ಮಾಡ್ಲಿಕ್ಕೆ ಮಾತ್ರ ರೈಟ್ ಇರುವುದು ಅಂತ. ಹೀಗೆ ಹೇಳಿದ್ರೆ ಇದು ಈಗಿನ ಜನರಿಗೆ ಏನಪ್ಪ ಇದು, ಇದು ಕಾರ್ಮಿಕರನ್ನು ಶೋಷಣೆ ಮಾಡ್ತಕ್ಕಂತಹ ನೀತಿಯನ್ನು ಕೃಷ್ಣ ಅದು ಬದಲಿ ಬೆದರಿಸ್ತಾನೆ. ಮತ್ತೆ ಎಲ್ಲಿಯಾದರೂ ಫಲ ಆಸೆ ಮಾಡ್ತೇನೆ ನನ್ನ ಹತ್ರ ಸಿಕ್ಕ ಹಾಕೊಳ್ತೀನಿ ನೋಡು ಅಂತ ಹೆದರಿಸ್ತಾನೆ. ಏನಿದು ಅರ್ಥಶೂನ್ಯವಾದ ಮಾತು ಅಂತ ಕಾಣ್ತದೆ. ಹಾಗಾದ್ರೆ ನಾವು ಯಾವುದೇ ಫಲದ ಆಸೆಯನ್ನು ಮಾಡಲಿಕ್ಕೆ ರೈಟ್ ಇಲ್ಲ ಅಂದ್ರೆ ನಾವು ಯಾಕೆ ಕರ್ಮ ಮಾಡಬೇಕು? ಕಾಯಕ್ಲೇಶಕರಾದ ಕರ್ಮದಿಂದ ನಮ್ಮ ಉದ್ಧಾರ ಆಗೋದು ಹೇಗೆ ಎಂಬ ಪ್ರಶ್ನೆ ಸಹಜವಾಗಿ ಬರ್ತದೆ. ಅದಕ್ಕೆ ಕೃಷ್ಣನ ಮಾತಿನ ಅಭಿಪ್ರಾಯವನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳೋದು. ಮೇಲ್ನೋಟಕ್ಕೆ ಈ ದೊಡ್ಡ ಆಕ್ಷೇಪ. ಇದಕ್ಕೆ ಕೃಷ್ಣ ಹೇಳ್ತಾನೆ, ಸರ್ವಾತ್ಮನ ಫಲವನ್ನು ತ್ಯಾಗ ಮಾಡಿ ಕರ್ಮ ಮಾಡು ಅಂತ ಹೇಳಲಿಲ್ಲ ಕೃಷ್ಣ. ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಈಗ ಫಲದಲ್ಲಿ ಆಸೆ ಮಾಡಿ ನೀನು ಕರ್ಮ ಮಾಡಿದರೆ ಬಂಧನಕ್ಕೆ ಒಳಗಾಗ್ತಾ ಇದ್ದಿ. ಇದು ನಿಷಿದ್ಧವಾದ ಆಸೆ, ಯಾವುದು ನಿಕೃಷ್ಟವಾದ ಫಲದ ಕಾಮನೆಯನ್ನು ನಾವು ಮಾಡಬಾರದು ಅಂತ ಅರ್ಥ. ಫಲಕಾಮನೆ ಮಾಡಬೇಡ ಅಂದ್ರೆ ಮಾಡೂ ಮಾಡಬೇಡ ಅಂದ್ರೆ ಅನಿಷಿದ್ಧ ಕಾಮಿತೈವ ಹೆಕಾಮಿತ್ತ ಮಿತಿರೀತಿ ಅಂತ ಹೇಳಿದ್ರು ಆಚಾರ್ಯರು. ಕಾಮನೆ ಮಾಡಬೇಡ ಅಂದ್ರೆ ನಿಷಿದ್ಧವಾದದ್ದನ್ನು ಕಾಮನೆ ಮಾಡಬೇಡ ಅಂತ ಅರ್ಥವೇ ವಿನಃ, ಯಾವುದು ನಮ್ಮ ಆತ್ಮೋದ್ಧಾರಕ್ಕೆ ಪೂರಕವಾಗಿದೆಯೋ ಅದರ ಕಾಮನೆ ಮಾಡಬೇಡ ಅಂತ ಅರ್ಥ ಅಲ್ಲವೇ ಅಲ್ಲ. ಒಂದು ದೃಷ್ಟಾಂತ ಲೋಕದಲ್ಲೇ ಇದೆ ನೋಡಿ, ಕುಡಿದು ಡ್ರೈವಿಂಗ್ ಮಾಡಬಾರ್ದು ಅಂತಿದೆ. ಕುಡಿದು ಡ್ರೈವಿಂಗ್ ಮಾಡಬಾರ್ದು ಅಂದ್ರೆ ಅರ್ಥ ಏನು? ನೀರು ಕುಡಿದು ಮಾಡಬಾರ್ದ? ನೀರು ಕುಡಿದು ಮಾಡಬಾರ್ದ? ತೀರ್ಥ ಕುಡಿದು ಮಾಡಬಾರ್ದ? ಹಾಲು ಕುಡಿದು ಮಾಡಬಾರ್ದ? ಯಾವುದನ್ನು ಕುಡಿದು ಡ್ರೈವಿಂಗ್ ಮಾಡಿದರೆ ಅಪಘಾತ ಸಂಭವಿಸದೋ ಅದನ್ನು ಮಾಡಬಾರ್ದು ಅಂತ ಅರ್ಥ ತಾನೆ? ಹಾಗೆ ತಾನೆ ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಆಸೆ ಮಾಡಿ ಫಲಕ ನಾವು ಕರ್ಮ ಮಾಡಬಾರ್ದಂದ್ರೆ ಯಾವ ಫಲಕಾಮನೆಯನ್ನು ಮಾಡಿ ಕರ್ಮ ಮಾಡಿದರೆ ಅದರಿಂದ ನಮಗೆ ಪ್ರತ್ಯವಾಯ ಲೋಪಗಳು ಅನರ್ಥಗಳು ಆಗತ್ತೋ ಆ ಫಲದ ಆಸೆಯನ್ನು ಮಾಡಬೇಡ ಅಂತ ಅರ್ಥ. ಲೋಕದಲ್ಲಿ ವ್ಯವಹಾರ ಇದೆ. ಹಾಗಾಗಿ ಅನಿಷಿದ್ಧ ಕಾಮಿತೈವ ಹೆಕಾಮಿತ್ತ ಮಿತಿರತೆ, ನಿಷ್ಕಾಮನೆಯಿಂದ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕಾಮನೆಯನ್ನು ಮಾಡಬಾರ್ದು ಅಂತ ಅರ್ಥ ಅಲ್ಲ. ಸರ್ವಾತ್ಮನ ಕಾಮನೆಯನ್ನು ಬಿಡಬೇಕಂದ್ರೆ ಅವನು ಜಡ ಆಗ್ಬೇಕು ಅಂತ ಅರ್ಥ. ಕೃಷ್ಣ ನಾವು ಎಲ್ಲ ಆಸೆಯನ್ನು ಬಿಡುದಂದ್ರೆ ಜಡ ಮಾತ್ರ ಸಾಧ್ಯ, ಚೇತನ ಎಲ್ಲಾ ಆಸೆಯನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಡ್ತಾನಂದ್ರೆ ಅವನು ಜಡ ಆಗ್ತಾನೆ ಅಂತ ಅರ್ಥ. ದೇವರು ನಮ್ಮನ್ನು ಜಡ ಆಗುವಂತ ಹೇಳುವುದಿಲ್ಲ. ನಿಷಿದ್ಧವಾದದ್ದನ್ನು ಮಾಡಬೇಡ. ಯಾವುದು ನಮಗೆ ಆತ್ಮೋದ್ಧಾರಕ್ಕೆ ಸಾಧನ ಆಗಿದೆ ಅದ ಒಳ್ಳೆ ಒಳ್ಳೆ ಕಾಮನೆಯನ್ನು ಮಾಡಬೇಕು, ಮಾಡು, ತೊಂದರೆ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ಎಲ್ಲಿ ಹೇಳಿದ್ದಾನೆ ಸೂಕ್ಷ್ಮವಾಗಿ? ಎಲ್ಲಿ ಹೇಳಿದ್ದಾನೆ ಅಂದ್ರೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲಸ್ಪೃಹ. ಅದು ಇತಿ ಮತ್ವ, ಈ ರೀತಿಯಾಗಿ ಯಾರು ತಿಳ್ಕೊಳ್ತಾರೋ ಕರ್ಮಭಿರ್ನಸಬದ್ಧತೆ, ಅವನು ನನಗೆ ಕರ್ಮದ ಲೇಪ ಇಲ್ಲ, ನನಗೆ ಕರ್ಮದಲ್ಲಿ ಆಸೆ ಇಲ್ಲ, ಹಾಗಾಗಿ ನನ್ನನ್ನು ಕರ್ಮವನ್ನು ಬಂಧಿಸುವುದಿಲ್ಲ ಅಂತ ತಿಳ್ಕೊಳ್ತಾರೋ ಅವನು ಕರ್ಮದಿಂದ ಬಂಧಿತನಾಗುವುದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಕೃಷ್ಣ. ಇದೇ ರೀತಿಯಾಗಿ ಅನುಸಂಧಾನ ಮಾಡ್ತಾ ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಹಿ ಕುರು ಕರ್ಮೈವ ತಸ್ಮಾಪ್ತಂ ಪೂರ್ವೈ ಪೂರ್ವತರಂಕೃತಂ. ನೋಡಿ, ಇದೇ ರೀತಿಯಾಗಿ ತಿಳ್ಕೊಂಡು ಹಿಂದೆ ಎಷ್ಟೋ ಮಂದಿ ಏನ್ ಮಾಡಿದ್ದಾರೆ ಅಂದ್ರೆ ಕರ್ಮ ಮಾಡಿದ್ದಾರೆ. ಕರ್ಮ ಮಾಡಿದವರೆಲ್ಲ ಆಸೆ ಬಿಟ್ಟು ಮಾಡಿದ್ದಲ್ಲ, ಮುಮುಕ್ಷುಭಿ ಅಂತ ಹೇಳ್ತಾನೆ ಕೃಷ್ಣ. ಮೋಕ್ಷವನ್ನು ಬಯಸಿ ಕರ್ಮ ಮಾಡಿದ್ದಾರೆ ಅಂತ ಹೇಳ್ತಾನೆ. ದೃಷ್ಟಾಂತ ಇದೆ, ನೀನು ಅದೇ ಮಾರ್ಗದಲ್ಲಿ ನೀನು ಸಾಗು. ಹಾಗಾದ್ರೆ ಕೃಷ್ಣ ಸರ್ವಾತ್ಮ ಆಸೆಯನ್ನು ಬಿಟ್ಟು ಮಾಡಬೇಕು ಅಂತ ಹೇಳಲಿಲ್ಲ. ಪೂರ್ವಾಪರ ಸರಿ ವಿಮರ್ಶೆ ಮಾಡಿದ್ರೆ ಮೋಕ್ಷದ ಆಸೆಯಿಂದ ಮಾಡಿದವರಿದ್ದಾರೆ, ನೀನೂ ಕೂಡ ಮೋಕ್ಷದ ಆಸೆಯಿಂದ ಮಾಡು, ಜ್ಞಾನದ ಆಸೆಯಿಂದ ಮಾಡು, ನನ್ನ ಅನುಗ್ರಹ ಆಸೆಯಿಂದ ಮಾಡು. ಮೋಕ್ಷದ ಆಸೆ ಮಾಡುವವನೆಲ್ಲ ದೇವರ ಜ್ಞಾನವನ್ನು ಆಸೆ ಮಾಡಲೇಬೇಕು. ಮೋಕ್ಷ ಬಯಸುವವನು ಮೋಕ್ಷ ಸಾಧನವಾದ ಭಗವಂತನ ಭಕ್ತಿಯನ್ನು ಬಯಸಲೇಬೇಕು, ಭಗವಂತನ ಅಪರೋಕ್ಷ ಜ್ಞಾನವನ್ನು ಬಯಸಲೇಬೇಕು, ವೈರಾಗ್ಯವನ್ನು ಬಯಸಲೇಬೇಕು. ಮೋಕ್ಷವನ್ನು ಬಯಸುವನು ಮೋಕ್ಷ ಸಾಧನವನ್ನು ಬಯಸುವುದು ತಪ್ಪಲ್ಲ. ಮೋಕ್ಷವನ್ನು ಬಯಸುವ ತಪ್ಪಲ್ಲ ಅಂದ್ರೆ ಮೋಕ್ಷ ಸಾಧನವಾದ ಭಕ್ತಿ ಜ್ಞಾನವನ್ನು ಬಯಸುವುದು ತಪ್ಪಲ್ಲ. ಹಾಗಾಗಿ ಹಿಂದೆ ಮೋಕ್ಷದ ಆಸೆಯಿಂದ ಮಾಡಿದವರು ಇದ್ದಾರೆ, ಆದ್ರಿಂದಾಗಿ ನೀನು ಅದೇ ದಾರಿಯಲ್ಲಿ ಸಾಗುವಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನ ಮಾಡಿದ್ದಾನೆ. ಹಾಗಾಗಿ ಇನ್ನೊಂದು ಕಡೆಯಲ್ಲಿ ಹೇಳ್ತಾನೆ, ಸರ್ವಾತ್ಮನ ಕಾಮನನ್ನು ಬಿಡಬೇಕಂತ ಹೇಳುವುದಿಲ್ಲ ಕೃಷ್ಣ. ಧರ್ಮಕ್ಕೆ ಮತ್ತು ಮೋಕ್ಷಕ್ಕೆ ಅವಿರುದ್ಧವಾದ ಕಾಮನೆಯನ್ನು ಮಾಡಿದರೆ ತಪ್ಪಲ್ಲ, ಅದು ಒಂದು ಒಳ್ಳೆಯದು. ಧರ್ಮ ಅವಿರುದ್ಧ ಕಾಮೋಸ್ಮಿ ಭೂತೇಶು ಭರತರ್ಷಭ. ಜೀವರಾಶಿಗಳಲ್ಲಿ ಒಂದು ಒಳ್ಳೆ ಯಾವುದು ಕಾಮನೆ ಅಂದ್ರೆ ಕಾಮನೆ ಇರಬೇಕು. ಕಾಮನೆ ಇಲ್ಲಾಂದ್ರೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಯಾಕೆಂದ್ರೆ ನನಗೆ ದೇವರ ಭಕ್ತಿ ಬೇಕು ಅಂತ ಕಾಮನೆ ಮಾಡಿಲ್ಲ ಅಂದ್ರೆ ಉದ್ಧಾರ ಆಗ್ತದೆ. ನಾವು ಭಕ್ತಿ ಬೇಕು ಅಂತ ನಮಗೆ ಅನಿಸಿಲ್ಲ ಅಂದ್ರೆ ನಾವು ಅದನ್ನು ಸಂಪಾದನೆ ಮಾಡಲಿಕ್ಕೆ ಆಗೋಲ್ಲ. ವರ್ಕ್ಶಾಪಿನಲ್ಲಿ ಭಾಗವಹಿಸಿ ನಾನು ಜ್ಞಾನವನ್ನು ಪಡೆಯಬೇಕು ಅಂತ ನಿಮಗೆ ಕಾಮನೆ ಇಲ್ಲ ಅಂದ್ರೆ ನೀವು ವರ್ಕ್ಶಾಪಿನಲ್ಲಿ ಭಾಗವಹಿಸಿ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ವರ್ಕ್ಶಾಪ್ ಬೇಕೋ ಬೇಡೋ, ಬೇಕು. ಹಾ, ಬೇಕು ಅಂತ ಕಾಮನೆ ಅಲ್ವಾ? ಜ್ಞಾನ ಬೇಕು, ಭಕ್ತಿ ಬೇಕು, ದೇವರ ಅನುಗ್ರಹ ಬೇಕು. ಇದನ್ನು ನೀವು ಕಾಮನೆ ಮಾಡಿಲ್ಲ ಅಂದ್ರೆ ನನಗೆ ದೇವರು ಬೇಡ ಅಂತ ನೀವು ಕಾಮನೆ ಮಾಡಿದ್ರೆ ನೀವು ಉದ್ಧಾರ ಆಗ್ತೀರಾ. ನನಗೆ ದೇವರು ಬೇಕು ಅಂತ ನೀವು ಬಯಸ್ಬೇಕೋ ಬೇಡೋ, ಬಯಸಿಲ್ಲ ಅಂದ್ರೆ ನೀವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದನ್ನು ಬಯಸಿದ್ರೆ ನಮ್ಮ ಉದ್ಧಾರ ಆಗತ್ತೋ ಅದನ್ನು ಬಯಸಲೇಬೇಕು. ಅದಕ್ಕೆ ಕೃಷ್ಣ ಹೇಳಿದ, ಧರ್ಮ ಅವಿರುದ್ಧ ಕಾಮೋಸ್ಮಿ. ಚೇತನರಲ್ಲಿ ಒಂದು ದೊಡ್ಡ ಕಾಮನೆ ಯಾವುದಂದ್ರೆ ಧರ್ಮಕ್ಕೆ ವಿರೋಧಿ ಅಲ್ಲದಂತ ಕಾಮನೆ ಮಾಡ್ತಾರೆ. ನನಗೆ ಭಕ್ತಿ ಬರಲಿ, ನನಗೆ ಜ್ಞಾನ ಬರಲಿ, ನನಗೆ ದೇವರ ಅನುಗ್ರಹ ಆಗಲಿ, ಇದೆಲ್ಲ ಧರ್ಮಕ್ಕೆ ವಿರೋಧಿ ಅಲ್ಲ, ಧರ್ಮಕ್ಕೆ ಪೂರಕವಾಗಿರ್ತಕ್ಕಂತಹದ್ದು. ಧರ್ಮ ಮತ್ತು ಮೋಕ್ಷಕ್ಕೆ ಅವಿರುದ್ಧವಾದ ಕಾಮನೆ ಅದು ಜೀವನದಲ್ಲಿರುವಂತಹ ಒಂದು ಸಾರ. ಅದಕ್ಕೆ ನಿಯಾಮಕನಾಗಿ ನಾನು ಇದ್ದೇನೆ. ಯಾವ್ಯಾವ ಜೀವರಲ್ಲಿ ಧರ್ಮಕ್ಕೆ ಮತ್ತು ಮೋಕ್ಷಕ್ಕೆ ಅವಿರುದ್ಧವಾದ ಸತ್ಕಾಮನೆ ಇದೆಯೋ ಅದು ನನ್ನ ಅನುಗ್ರಹದಿಂದ ಬರ್ತಾ ಇದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಧರ್ಮ ಮೋಕ್ಷ ಅವಿರುದ್ಧವಾದ ಕಾಮನೆಯನ್ನು ಮಾಡಿದರೆ ಅದು ತಪ್ಪಲ್ಲ, ಆ ದಾರಿಯಲ್ಲಿ ನಾನು ಸಾಗಿ ಕರ್ಮ ಮಾಡೋದು ತಪ್ಪಲ್ಲ, ನಿಷಿದ್ಧವಾದ ಕಾಮನೆಯನ್ನು ಮಾತ್ರ ನಮ್ಮ ಇದು ನಶ್ವರವಾದ ನನಗೆ ಸಂಪತ್ತು ಬರಲಿ, ನನಗೆ ಇದು ಬರಲಿ ಅಂತ, ಬೇರೆ ಬೇರೆ ಸ್ವರ್ಗಾದಿಗಳು ಬರಲಿ ಅಂತ ನಶ್ವರವಾದ ಕಾಮನೆಯನ್ನು ಮಾಡಿದರೆ ಮಾತ್ರ ಅದು ಹೇಯವಾದದ್ದು, ಅದನ್ನು ಮಾಡಬಾರದು ಎಂಬುದು ಶ್ರೀಕೃಷ್ಣನ ಅಭಿಪ್ರಾಯವಾಗಿದೆ. ಬಹಳ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ನಮ್ಮ ಜೀವನದಲ್ಲಿ ತುಂಬ ಗೊಂದಲ ಇದೆ. ನಮಗೆ ಯಾವ ರೀತಿಯಾಗಿ ಬದುಕಬೇಕು ನಮಗೆ ಗೊತ್ತಿರುತ್ತೆ, ಈ ರೀತಿಯಾಗಿ ಮಾಡಬಾರದು ನಾವು ಅಂತ. ಆದರೆ ಅನಿವಾರ್ಯವಾಗಿ ನಾವು ಒತ್ತಡಕ್ಕೆ ಮಡದು ಮಾಡಬಾರದ ಕೆಲಸವನ್ನು ಮಾಡ್ತೇವೆ. ನಮಗೆ ಅನಿಚ್ಛನ್ನಪಿ ವಾಷ್ಣೇಯ ಬಲಾದಿವ ನಿಯೋಜಿತ, ನಮಗೆ ಇಚ್ಛೆ ಇರುವುದಿಲ್ಲ ಆದರೂ ಕೂಡ ಬಲಾತ್ಕಾರನ ಒತ್ತಡದಿಂದ ಮಾಡಿಬಿಡ್ತೇವೆ ಆ ಕೆಲಸವನ್ನ. ಈ ರೀತಿಯಾಗಿ ನಮಗೆ ಇಚ್ಛೆ ಇಲ್ಲದಿದ್ರೂ ಕೂಡ ಒತ್ತಡತೆ ಹಾಕಿ ನಮ್ಮ ಮೇಲೆ ಕೆಟ್ಟ ಕೆಲಸವನ್ನು ಮಾಡಿಸುವಂತಹದ್ದು ಇದು ಯಾವುದು ಅಂತ ಅದಕ್ಕೆ ಉತ್ತರ ಕೃಷ್ಣ ಕೊಡ್ತಾನೆ. ಅದು ಕೆಟ್ಟ ಆಸೆಗಳು. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ, ಅದು ಕಾಮನೆ ಅಂದ್ರೆ ದುಷ್ಟ ಕಾಮನೆ. ಈ ದುಷ್ಟ ಕಾಮನೆ ಎಂಬುದು ಕಾಮನೆ ಉಂಟಾಗತ್ತೆ. ಯಾವುದನ್ನು ನಾವು ಬಯಸಬಾರದೋ ಅದನ್ನು ನಾವು ಬಯಸ್ತೇವೆ. ಆ ಕಾಮನೆಯಿಂದ ಏನಾಗತ್ತೆ? ಸಂಗಾ ಸಂಜಾಯತೆ ಕಾಮ, ಕಾಮ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಮನುಷ್ಯನಿಗೆ ಎಲ್ಲ ಈ ಅನರ್ಥ ಪರಂಪರೆಗೆ ಮೂಲ ಕಾರಣ ಏನಂದ್ರೆ ಸಂಗ. ಸಂಗ ಯಾವುದ್ರ ಸಂಗ ಹೇಳ್ತಾರೆ? ವಿಷಯ ಸಂಗ. ಬಹಳ ಚೆನ್ನಾಗಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಈ ಅರ್ಥ ಹೇಳಿದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ, ತ್ರೈಗುಣ್ಯ ವಿಷಯಾವೇದಾಹ ನಿಸ್ತ್ರೈರ್ಗುಣ್ಯೋ ಭವಾರ್ಜುನ ಅಂತ. ತ್ರೈಗುಣ್ಯ ವಿಷಯಾವೇದ. ವಿಷಯ ಅಂದ್ರೆ ರೂಪ, ರಸ, ಗಂಧ, ಸ್ಪರ್ಶಾದಿಗಳು, ನಮ್ಮ ಇಂದ್ರಿಯಕ್ಕೆ ಸುಖ ಕೊಡ್ತಕ್ಕಂತ ಪದಾರ್ಥಗಳು. ಇದನ್ನು ಜ್ಞಾನಿಗಳು ಏನಂತ ಹೇಳಿದ್ರು ಅಂದ್ರೆ, ಅವರಿಗೆ ಅನುಭವ ಇದೆ, ನಮಗೆ ಅನುಭವ ಇಲ್ಲ. ಅವರು ಅನುಭವದಿಂದ ಕಂಡುಕೊಂಡ್ರು ಇದು ವಿಷವನ್ನು ಕೊಡ್ತದೆ. ವಿಷಂ ಯಾಪಯತೀತಿ ವಿಷಯ, ಸಂಸಾರ ಎಂಬ ವಿಷವನ್ನು ಯಾವುದು ಕೊಡ್ತದೋ, ಯಾ ಅಂದ್ರೆ ಹೊಂದಿಸ್ತದೆ, ಅದು ವಿಷಯ. ಹಾಗಾಗಿ ಎಂದೂ ಕೂಡ ವಿಷಯದಿಂದ ನಾವು ಒಳ್ಳೆಯದನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ, ಅಮೃತವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ವಿಷ ಸಂಸಾರ ಎಂಬ ವಿಷವನ್ನು ಮಾತ್ರ ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ವಿಷಯದ ಸೇವನೆಯಿಂದ ನಮಗೆ ಅಮೃತ ಸಿಗುವುದಿಲ್ಲ, ವಿಷ ಮಾತ್ರ ಸಿಗತ್ತೆ. ಅದಕ್ಕೆ ವಿಷಂ ಯಾಪಯತಿ ಇತಿ ವಿಷಯ. ವೇದಗಳೆಲ್ಲ ತ್ರೈಗುಣ್ಯ ವಿಷಯ ವೇದಾಹ. ವೇದಗಳೆಲ್ಲ ಯಾಕೆ ಹೊರಟಿದೆ ಅಂದರೆ ತ್ರೈಗುಣ್ಯ ತ್ರಿಗುಣ ಸಂಬಂಧಿಯಾದಂತಹ ಈ ಸಂಸಾರ ಮತ್ತು ಸ್ವರ್ಗ ಸುಖ ಇದನ್ನೆಲ್ಲ ಏನು ಮಾಡಬೇಕು ಯಾ ಇದರಲ್ಲಿ ಅದಕ್ಕೆ ತಾತ್ಪರ್ಯ ಇಲ್ಲವೇ ಇಲ್ಲ. ವೇದಗಳಿಗೆ ತ್ರಿಗುಣ ಸಂಬಂಧಿಯಾದಂತಹ ಸ್ವರ್ಗ ಸುಖವನ್ನು ಈ ಸಂಸಾರ ಎಂಬ ವಿಷವನ್ನು ಕೊಡೋದರಲ್ಲಿ ತಾತ್ಪರ್ಯವಿಲ್ಲ, ಅದರಲ್ಲಿ ತಾತ್ಪರ್ಯ ಇಲ್ಲ. ಹಾಗಾಗಿ ನೀನೇನು ಮಾಡಬೇಕು ಅಂದರೆ ಕೃಷ್ಣ ಹೇಳ್ತಾನೆ ನಿಸ್ತ್ರೈರ್ಗುಣ್ಯೋ ಭವಾರ್ಜುನ. ಆ ತ್ರಿಗುಣ ಸಂಬಂಧಿಯಾದ ಸತ್ವರಜಸ್ತಮೋ ಗುಣ ಸಂಬಂಧಿಯಾದ ಸ್ವರ್ಗ ಸುಖವಾಗಲಿ ಈ ಸಂಸಾರ ಸುಖವಾಗಲಿ ಈ ವಿಷದಿಂದ ಹೊರಗೆ ಬಾ, ಅದಕ್ಕೆ ಅಂಟಿಕೊಳ್ಳಬೇಡ ಅಂತ ಎಚ್ಚರಿಕೆ ಕೊಟ್ಟರು. ಹಾಗಾಗಿ ನನಗೆ ಹೇಳುವಾದ್ರೇನೆ ಬಹಳ ವಿಷವನ್ನು ಕೊಡತಕ್ಕಂತಹದ್ದು ಈ ವಿಷಯ ಪದಾರ್ಥ, ಅದರಲ್ಲಿ ಸಂಗ ಮಾಡಬೇಡ. ಮನುಷ್ಯ ವಿಷಯದ ಸಂಗ ಮಾಡಿದರೆ ಅದರಿಂದ ಅದು ಬೇಕು, ಅದು ನನಗೆ ಉಪಭೋಗ ವಸ್ತು ಆಗಬೇಕು ಅಂತ ಮನುಷ್ಯ ಅದನ್ನು ಕಾಮಿಸ್ತಾನೆ, ಬಯಸ್ತಾನೆ. ಸಂಗ ಅಂದ್ರೇನು ಗೊತ್ತಾಗಲ್ಲ. ನಮ್ಮ ಪದ ಮುಂದೆ ವಿಷಯ ಪದಾರ್ಥಗಳು ಇದ್ದ ತಕ್ಷಣವೇನೆ ಅದರ ಸಂಘ ನಮಗಿದೆ ಅಂತ ಅರ್ಥ ಅಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡಿರ್ತೇವೆ, ಒಬ್ಬರೊಬ್ಬರು ಒಟ್ಟಿಗೆ ಕುಟ ಅವರ ಸಂಘ ಆಯಿತು ಅಂತ ನಾನು ಹೇಳುವ ಹಾಗಿಲ್ಲ. ಸಂಘ ಅಂದ್ರೆ ಏನು ಏನ್ರಿ, ಇವತ್ತೆಲ್ಲ ಒಟ್ಟಿಗೆ ಸೇರಿದ್ದೇವೆ ನಮಗೆ ಸಂಘ ಆಯಿತು. ಸಜ್ಜನರ ಸಂಘ ಆಯಿತು ಅಂದ್ರೆ ಸಜ್ಜನರು ಒಟ್ಟಿಗೆ ಕುತ್ಕೊಂಡ್ರೆ ಸಂಘ ಆಗುವುದಿಲ್ಲ. ಅಥವಾ ವಿಷಯ ಪದಾರ್ಥದ ಜೊತೆಗೆ ನಮ್ಮ ಒಟ್ಟಿಗೆ ಇರುತ್ತೆ, ಯೋಗಿಗಳ ಪಕ್ಕದಲ್ಲೇ ವಿಷಯ ಪದಾರ್ಥಗಳಿರುತ್ತೆ, ಅವರಿಗೆ ಒಟ್ಟಿಗೆ ಇದ್ದ ತಕ್ಷಣ ಸಂಘ ಅಲ್ಲ. ಸಂಘ ಅಂದ್ರೆ ಏನು ಅಂತ ಹೇಳಿದ್ರೆ ಸಂಘಸ್ತು ಗುಣ ಸಂಪ್ರೀತಿ. ಆ ಯಾರೇ ಈಗ ದೇವರಲ್ಲಿ ನನಗೆ ಸಂಘ ಅಂದ್ರೇನು, ದೇವರ ಗುಣವನ್ನು ಅನುಸಂಧಾನ ಮಾಡಿ ಅವನನ್ನು ಅಲ್ಲಿ ನಾವು ಮೆಚ್ಚಿಕೊಂಡ್ರೆ ಅದು ಸಂಘ. ಈಗ ನನಗೆ ಸಜ್ಜನರು ಇರ್ತಾರೆ, ಅವರ ಗುಣ ಅನುಸಂಧಾನ ಮಾಡಿದ್ರೆ ನಮಗೆ ಎಲ್ಲರಿಗೂ ಕೂಡ ಪ್ರೀತಿ ಬರಬೇಕಾಗಿಲ್ಲ, ಕೆಲವರಿಗೆ ಹೊಟ್ಟೆಗಿಚ್ಚು ಬರುತ್ತೆ. ಹಾಗಾಗಿ ಸಜ್ಜನರ ಸಂಘ ಸಜ್ಜನರ ಜೊತೆ ಇದ್ದ ತಕ್ಷಣವೇನೆ ಸಂಘ ಆಗಬೇಕಾಗಿಲ್ಲ. ಸಜ್ಜನರ ಗುಣವನ್ನು ಮೆಚ್ಚಿಕೊಂಡು ಸಂತೋಷ ಪಟ್ಟರೆ ಅದು ಸಂಘ, ಆದರೆ ಸಜ್ಜನ ಗುಣವನ್ನು ನೋಡಿ ಅಸೂಯೆ ಪಟ್ಟರೆ ಅದಲ್ಲ. ಹಾಗಾಗಿ ಅದೇ ರೀತಿಯಾಗಿ ಪ್ರತಿಬಂಧವೂ ಕೂಡ ದೇವರಲ್ಲಿ ಸಜ್ಜನರ ಸಂಘ ಮಾಡು, ಭಗವಂತನ ಸಂಘ ಮಾಡು ಅಂದರೆ ಸಜ್ಜನರಲ್ಲಿರುವ ಗುಣವನ್ನು ನಾವು ತಿಳ್ಕೊಂಡು ಮೆಚ್ಚಿಕೊಳ್ಳುವುದು, ಅದನ್ನು ಪ್ರೀತಿಸುವುದು, ಅದರ ಸೇವನೆ ಮಾಡಬೇಕು ಅಂತ ಅನ್ನಬೇಕು ನಮಗೆ, ಅದು ನಿಜವಾದ ಸಂಘ. ಅದನ್ನು ಆಚಾರ್ಯ ವಿವರಿಸ್ತಾರೆ. ಹಾಗಾದ್ರೆ ವಿಷಯ ಪದಾರ್ಥದಲ್ಲಿ ಏನಾಗ್ತದೆ ಅಂದರೆ ಅದರಲ್ಲಿರುವಂತಹ ಗುಣ ಬಹಳ ಅಲ್ಪ ಇರುತ್ತೆ. ಆ ಗುಣವನ್ನು ಪರಗುಣ ಅಲ್ಲಿರುವಂತಹ ಗುಣವನ್ನು ಬೆಟ್ಟದಷ್ಟು ದೊಡ್ಡದಾಗಿ ತಿಳ್ಕೊಳ್ತೇವೆ ಮತ್ತೆ ಅದನ್ನು ಪ್ರೀತಿಸ್ತೇವೆ. ಹಾಗಾಗಿ ವಿಷಯದಲ್ಲಿರುವಂತಹ ದೋಷಗಳನ್ನು ನಾವು ನೋಡದೇನೆ ಆ ಇಲ್ಲಿರತಕ್ಕಂತಹ ಗುಣವನ್ನು ಮಾತ್ರ ದೊಡ್ಡದಾಗಿ ನೋಡಿ ಅದನ್ನು ಪ್ರೀತಿಸ್ತೇವಲ್ಲ, ಇದು ಸಂಘ. ಇದನ್ನು ಮೊದಲು ಬಿಡಬೇಕು ಅಂತ ಹೇಳ್ತಾನೆ ಪರಮಾತ್ಮ. ದುಃಖ ದೋಷಾನುದರ್ಶನ, ವಿಷಯ ಪದಾರ್ಥದಲ್ಲಿ ಮೇಲ್ನೋಟಕ್ಕೆ ವಿಷಯ ಪದಾರ್ಥದಲ್ಲಿ ಗುಣಗಳು ಕಾಣ್ತದೆ, ಆದರೆ ಹೊರಗೆ ಬಹಳ ದೋಷಗಳಿದೆ. ಮೇಲ್ನೋಟಕ್ಕೆ ಮಾತ್ರ ಗುಣ ಇರುತ್ತೆ, ದೋಷಗಳು ಬಹುಳ ಇದೆ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಕೃಷ್ಣ ಹೇಳ್ತಾನೆ ದುಃಖ ದೋಷಾನುದರ್ಶನ, ಮತ್ತೆ ಮತ್ತೆ ಏನ್ ದುಃಖ ಇದೆ, ಆ ದುಃಖ ಕಾರಣವಾದ ದೋಷ ಪದಾರ್ಥಗಳು ಏನಿದೆ ಅದು ಅನುದರ್ಶನ, ಮತ್ತೆ 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 ನೋಡು, ಅದನ್ನು ದೃಷ್ಟಾಂತದಿಂದ ನೋಡು, ಅದನ್ನು ಬೆಳೆಸಿಕೋ ಲೋಕದಲ್ಲಿ. ಸಜ್ಜನರಲ್ಲಿ ಗುಣವನ್ನು ಅನುಸಂಧಾನ ಮಾಡು, ದುಷ್ಟ ಪದಾರ್ಥಗಳಲ್ಲಿ ವಿಷಯದಲ್ಲಿ ಮತ್ತೆ 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 ದೋಷವನ್ನು ಅನುಸಂಧಾನ ಮಾಡಿದಾಗ ನಿನಗೆ ಅದರಲ್ಲಿ ಪ್ರೀತಿ ಹೋಗುತ್ತೆ, ಅದು ಬೇಕು ಅಂತ ಅನಿಸೋದಿಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾನೆ ವಿಷಯ ಪದಾರ್ಥದಲ್ಲಿ ದೋಷಗಳ ಚಿಂತನ ಮಾಡುದು ಬಿಟ್ಟು, ಅದನ್ನು ತ್ಯಾಗ ಮಾಡಲಿಕ್ಕೆ ಪೂರಕವಾದ ದೋಷ ಚಿಂತನ ಮಾಡುದು ಬಿಟ್ಟು ಗುಣ ಚಿಂತನ ಮಾಡ್ತಾ ಇದ್ರೆ ಅದು ಬೇಕು, ಅದು ನನ್ನ ವಸ್ತು ಆಗಬೇಕು ಅಂತ ನಿನಗೆ ಕಾಮ ಉಂಟಾಗತ್ತೆ. ಕಾಮಾತ್ ಕ್ರೋಧೋಭಿ ಜಾಯತೆ, ಅದೇನಾಯ್ತು ಅದು ಬೇಕು, ಅದು ನನ್ನ ವಸ್ತು ಆಗಬೇಕು, ನನ್ನ ಉಪಭೋಗ ವಸ್ತು ಆಗಬೇಕು ಅಂತ ಇಚ್ಛೆ ಪಡ್ತಾನೆ. ಆದರೆ ಅದಕ್ಕೆ ವಿರೋಧ ಮಾಡುವವರು ಇರ್ತಾರೆ, ಇವನ ಆಸೆಗೆ ಭಂಗಗೊಳಿಸುವವರು ಇರ್ತಾರೆ. ಆಗ ಅವರ ವಿರುದ್ಧ ಏನಾಯ್ತು, ಆಶಾಭಂಗ ಮಾಡಿದ್ರಿಂದಾಗಿ ಅವರ ವಿರುದ್ಧ ಕೋಪ ಉಂಟಾಗತ್ತೆ. ಕಾಮಾತ್ ಕ್ರೋಧೋ ಅಭಿಜಾಯತೆ, ಆಗತ್ತೆ. ಯಾಕಂದ್ರೆ ಕಾಮಾನುಜ, ಕ್ರೋಧದ ಹೆಸರೇ ಕಾಮಾನುಜ ಅಂತ. ಕಾಮನ ತಮ್ಮನೇ ಕಾಮ ಮೊದಲು ಹುಡ್ತಾನೆ, ಅದರಂತೆ ಅವನ ತಮ್ಮ ಹುಡ್ತಾನೆ ಕ್ರೋಧ. ಕ್ರೋಧಾದ್ ಭವತಿ ಸಮೂಹ, ಕೋಪ ಬರಲಿ ಏನು, ಕೋಪ ಬಂದ್ರೆ ಏನಾಗತ್ತೆ ಅಂದ್ರೆ ಸಮೂಹ. ಮನುಷ್ಯನಿಗೆ ಕೋಪ ಬಂದ್ರೆ ಕೆಟ್ಟ ಕೆಲಸ ಮಾಡಬೇಕು ಅಂತ ಇಚ್ಛೆ ಆಗತ್ತೆ. ಸಮೂಹ ಅಂದ್ರೆ ಅಧರ್ಮಕಾರಿತ, ಕೆಟ್ಟದ್ದನ್ನು ಮಾಡಬೇಕು ಅಂತ, ಕುನಿಯ ಮಾಡಬೇಕು ಅಂತ. ಅಲ್ಲ ಬರುತ್ತ ನೋಡಿ, ನಮ್ಮ ಆಸೆಗೆ ಯಾರು ಬಂದೆ ಬಳಸ್ತಾರೋ ಅವ್ರನ್ನ ಹೊಡೆದು ಕೊಂದೇ ಹಾಕಿ ಬರೋಣ ಅಂತ, ಅದು ಅಧರ್ಮ. ಪಾಪ ಪ್ರಜ್ಞೆಯಿಂದ ನಾವು ಅದನ್ನು ಕೆಟ್ಟದನ್ನು ಮಾಡಬೇಕು ಎಂಬುದಾಗಿ ಅಧರ್ಮವನ್ನು ಮಾಡಬೇಕು ಅಂತ ಮನುಷ್ಯನಿಗೆ ಇಚ್ಛೆ ಬರುತ್ತೆ. ಅಧರ್ಮ ಅದೇ ಸಮೂಹ, ಸಮೂಹಾತ್ ಸ್ಮೃತಿ ವಿಭ್ರಮ. ಈ ರೀತಿಯಾಗಿ ಕೆಟ್ಟದನ್ನು ಮಾಡೋದೇ ಸರಿ ಅಂತ ಅನಿಸ್ತದೆ, ತನ್ನ ಆಸೆಯನ್ನು ಈಡೇರಿಸ್ಲಿಕ್ಕೋಸ್ಕರ ಕೆಟ್ಟದ್ದನ್ನೇ ಮಾಡೋದು ಸರಿ ಅಂತ ಅಂದ್ಕೊಂಡು ಮಾಡ್ತಾ ಇರ್ತಾನೆ. ಈ ಅಧರ್ಮದ ಇಚ್ಛೆಯ ಒತ್ತಡದಿಂದ ಏನಾಗತ್ತೆ ಅಂದ್ರೆ ಕ್ರಮೇಣ ಅವನಿಗೇನಾಗತ್ತೆ, ಸ್ಮೃತಿ ವಿಭ್ರಮ. ಸ್ಮೃತಿ ವಿಭ್ರಮ ಅಂದ್ರೆ ಶಾಸ್ತ್ರದಲ್ಲಿ ಯಾವುದನ್ನು ಮಾಡಬಾರದು ಅಂತ ನಿಷೇಧ ಮಾಡಿದ್ದಾರೆ ಅದು ಓದ್ಕೊಂಡಿರ್ತಾನೆ. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ಶಾಸ್ತ್ರವನ್ನು ಓದ್ಕೊಂಡಿರ್ತಾನೆ, ಅದರ ಸ್ಮೃತಿ ಇರುತ್ತೆ. ಈ ಸಂದರ್ಭದಲ್ಲಿ ಏನಾಗತ್ತೆ, ಅದು ನಾಶ ಆಗುತ್ತೆ. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು, ಯಾವುದು ವಿಹಿತ ಯಾವುದು ನಿಷಿದ್ಧ ಎಂಬ ಸ್ಮೃತಿ ಅದು ಹೋಯ್ತು. ಯಾಕೆಂದ್ರೆ ಕೋಪ ಆವರಿಸಿದ್ರಿಂದಾಗಿ ಕೆಟ್ಟ ಕೆಲಸ ಮಾಡೋದು ಇಚ್ಛೆ ಬಂದಾಗ ಆ ಇಚ್ಛೆಯ ಪ್ರಭಾವದಿಂದಾಗಿ ಇದ್ದ ಶಾಸ್ತ್ರೀಯ ವಿಧಿ ನಿಷೇಧಗಳ ಸ್ಮರಣೆಯೇ ನಾಶ ಆಗತ್ತೆ. ಇದೆಲ್ಲ ಕ್ರಮೇಣ ನಾಶ ಆಗ್ತಾ ಬಂದ್ರೆ ಕೊನೆಗೆ ಬುದ್ಧಿ ನಾಶ. ಸರ್ವಾತ್ಮನ ಇದನ್ನು ಮಾಡಿದ್ರೆ ಕೆಟ್ಟದ್ದಾಗತ್ತೆ ಎಂಬ ದೋಷದ ಬುದ್ಧಿ ಶಾಸ್ತ್ರದಲ್ಲಿ ಹೇಳಿದ್ದು ಸರ್ವಾತ್ಮನ ನಾಶ ಆಗಿಬಿಡತ್ತೆ. ಸರ್ವಾತ್ಮ ಸ್ವಲ್ಪವೂ ಇರುವುದಿಲ್ಲ. ಸರ್ವಾತ್ಮನ ದೋಷ ಬುದ್ಧಿ ನಾಶ ಆದಾಗ ತುಂಬಾ ಮಾಡಬಾರದು, ನಾನು ಮಾಡಿದ್ದೇ ಸರಿ ಎಂಬ ಒಂದು ತಿಳುವಳಿಕೆಯಿಂದ ಅವನು ಕೆಟ್ಟ ಕೆಲಸವನ್ನು ಮಾಡ್ತಾ ಹೋಗ್ತಾ ಏನಾಗ್ತಾನೆ, ವಿನಶ್ಯತಿ. ಜೀವ ನಾಶ ಆಗುವುದಿಲ್ಲ, ಮತ್ತೆ ನಾಶ ಆಗ್ತಾನೆ ಅಂತ ಹೇಳಿದ್ರು. ಸ್ಮೃತಿ ನಾಶ, ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತುಂಟು. ಬುದ್ಧಿ ನಾಶ ಆದ್ರೆ, ಸರ್ವಾತ್ಮ ದೋಷ ಬುದ್ಧಿಗಳೆಲ್ಲ ನಾಶ ಆದ್ರೆ ಅವನು ಮತ್ತೆ ನಾಶ ಆಗ್ತಾನೆ. ಆತ್ಮನಿತ್ಯ, ಆತ್ಮನಿತ್ಯ ಆದಮೇಲೆ ನಾಶ ಆಗ್ತಾನೆ ಅಂತ ಹೇಳುದು ಅಂದ್ರೆ, ನಾಶ ಅಂದ್ರೆ ಕೇವಲ ದೇಹ ನಾಶ ಮಾತ್ರ ನಾಶ ಅಲ್ಲ, ಸ್ವರೂಪ ನಾಶ ಮಾತ್ರ ನಾಶ ಅಲ್ಲ, ದುಃಖವನ್ನು ಹೊಂದುವುದು ಒಂದು ನಾಶ. ಅಂದ್ರೆ ನರಕಾದಿ ಅನರ್ಥವನ್ನು ಪಡೆದು ಅಲ್ಲಿ ದುಃಖವನ್ನು ಪಡೀತಾನೆ. ಒಬ್ಬ ಜೀವ ನಾಶ ಆಗ್ತಾನಂದ್ರೆ ದುಃಖವನ್ನು ಪಡೆಯುವುದೇ ಅವನ ನಾಶ. ಹೀಗಾಗತ್ತೆ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ, ಈ ಸಂಘವನ್ನು ಬಿಡು. ಸಂಘ ಜಿತ ಸಂಘನಾದ್ರೆ, ಸಂಘವನ್ನು ಬಿಡ್ಲಿಕ್ಕೆ ನೀನು ಕಲ್ತ್ರೆ ಜಿತ ಕಾಮನಾಗ್ಬಹುದು, ಜಿತ ಕ್ರೋಧನಾಗಿ ಆತ್ಮೋದ್ಧಾರವನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಅದು ಬಹಳ ಹೇಳ್ತಾರೆ ಭಾಗವತದಲ್ಲಿ ಕೂಡ. ವಿಷಯ ನಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಮಾಡುತ್ತೆ, ಮನಸ್ಸು ವಿಷಯದ ಮೇಲೆ ಆಕ್ರಮಣ ಮಾಡುತ್ತೆ. ಹೇಗೆ ಇದಕ್ಕೇನು ಮಾಡಬೇಕು ಅಂತ ಬಹಳ ಅದನ್ನೆಲ್ಲ ಭಾಗವತದಲ್ಲಿ ಈ ಪ್ರಶ್ನೆ ಬಂತು. ತುಂಬಾ ಕಷ್ಟ ಇದು, ಇದನ್ನು ಗೆಲ್ಲುವುದು ಹೇಗೆ ಅಂದ್ರೆ, ಪರಮಾತ್ಮ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ, ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಆದಷ್ಟು ಗುಣ ದೋಷಗಳ ಗುಣ ದೋಷಗಳನ್ನು ಚಿಂತನೆ ಮಾಡಬೇಕು, ಮತ್ತೆ ವಿಶೇಷವಾಗಿ ಎಲ್ಲದೂ ಭಗವದ್ ಅಧೀನ ಅಂತ ತಿಳ್ಕೊಳ್ಬೇಕು. ಮುಖ್ಯವಾಗಿ ಆ ಭಗವದ್ ಅಧೀನತ್ವ ಜ್ಞಾನ ಇದ್ದಾಗ ನಮ್ಮ ಇಂದ್ರಿಯಗಳಲ್ಲಿ ದೇವರ ಭಗವಂತನ ನಿಯಂತ್ರಣ ಇದೆ, ತತ್ವಾಭಿಮಾನಿ ದೇವತೆಗಳ ನಿಯಂತ್ರಣ ಇದೆ, ಎಲ್ಲರನ್ನೂ ನಿಯಂತ್ರಿಸಲು ಪರಮಾತ್ಮ ಎತ್ತರದಲ್ಲಿದ್ದಾನೆ, ಸರ್ವವೂ ಅವನ ವಶ ಅಂತ ಮತ್ತೆ ಮತ್ತೆ ಅನುಸಂಧಾನ ಮಾಡ್ತಾ ಇದ್ರೆ ಈ ಕಾಮವನ್ನ ಶತ್ರುವನ್ನ ಗೆಲ್ಲಬಹುದು ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದು ಹೇಳುವಾಗ ಇಂದ್ರಿಯೇಭ್ಯ ಪರಾಹರ್ತಃ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾಬುದ್ಧಿ ಯೋ ಬುದ್ಧೇ ಪರತಸ್ತುತಃ. ಅದು ಬೇರೆ ಹೇಳಿದರೆ ಮನಸತ್ವ ಪರಾಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತ ಪರಮವ್ಯಕ್ತಂ ಅವ್ಯಕ್ತಾತ್ವ ಪುರುಷ ಪರ ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಟ ಸಾಪರಾಗತಿ. ನೋಡಿ, ಪ್ರತಿಯೊಂದು ಇಂದ್ರಿಯಗಳಲ್ಲಿಯೂ ಕೂಡ ಸ್ವಚ್ಛ ವ್ಯಾಪಾರ ನಡಿಬೇಕು, ಅದು ಶುದ್ಧವಾಗಿ ವ್ಯಾಪಾರ ನಡಿಬೇಕು. ಆಗ ನಮ್ಮ ಎಲ್ಲ ಇಂದ್ರಿಯಗಳನ್ನು ಪ್ರೇರಿಸುವವರು ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಇಂದ್ರಿಯೇಭ್ಯ ಪರಾಹರ್ತ, ಇಂದ್ರಿಯ ಅಂದರೆ ಈ ಕಿವಿಗೆ, ಮೂಗಿಗೆ, ಕಣ್ಣಿಗೆ ಎಲ್ಲ ಸೂರ್ಯ ಮೊದಲಾದ ಎಲ್ಲ ದೇವತೆಗಳಿದ್ದಾರೆ, ಕುಬೇರ, ಬೃಹಸ್ಪತಿ. ಅದು ಇಂದ್ರ ತನಕ, ಇಂದ್ರನ ಎಲ್ಲ ಇಂದ್ರಿಯಗಳು ಅಭಿಮಾನಿ. ಈ ಇಂದ್ರಿಯಾಭಿಮಾನಿ ದೇವತೆಗಳಂತ ಯಾರ್ಯಾರಿದ್ದೆ ಇಂದ್ರನ ತನಕ, ಅವರೆಲ್ಲರಿಗಿಂತಲೂ ಕೂಡ ಇಂದ್ರಿಯದ್ದೇ ಪರಾಹರ್ತ, ವಿಷಯದ ಅಭಿಮಾನಿಗಳು ಪಾರ್ವತಿ ಮತ್ತೆ ವಾರುಣಿ ಸೌಪರ್ಣಿ, ಗಂಧ ರೂಪ ರಸ ಸ್ಪರ್ಶ ಶಬ್ದ ಇಷ್ಟಕ್ಕೆ ಅಭಿಮಾನಿಗಳು, ಅವರು ಉತ್ತಮರು ಅಂತ. ಅಷ್ಟೇ ಅಲ್ಲ, ಮತ್ತೆ ಅವರ ಕಂಟ್ರೋಲಿನಲ್ಲಿ ಈ ಕೆಳಗಿನ ದೇವತೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲ, ವಿಷಯಾಭಿಮಾನಿ ದೇವತೆಗಳಾದ ಪಾರ್ವತಿ ಸೌಪರ್ಣಿ ವಾರುಣಿ. ಸೌಪರ್ಣಿ ಅಂದ್ರೆ ಗರುಡನ ಪತ್ನಿ, ವಾರುಣಿ ಅಂದ್ರೆ ಶೇಷನ ಪತ್ನಿ, ಮತ್ತೆ ಪಾರ್ವತಿ, ಇವರ ನಿಯಂತ್ರಣದಲ್ಲಿದ್ದಾರೆ. ಇವರಿಗಿಂತ ಇವರು ಶ್ರೇಷ್ಠ. ಇಂದ್ರಿಯೇಭ್ಯ ಪರಾಹರ್ತಃ ಅರ್ಥೇಭ್ಯಶ್ಚ ಪರಮ್ಮನಃ. ಅರ್ಥಾಭಿಮಾನಿ ದೇವತೆಗಳು ಪಾರ್ವತಿ ಅಲ್ಲ ಹೌದು ಪಾರ್ವತಿ ವಾರುಣಿ ಸೌಪರ್ಣಿ, ಇವರಿಗಿಂತ ಮನೋಭಿಮಾನಿ ಗರುಡ ಶೇಷ ರುದ್ರ ಇವರು ಶ್ರೇಷ್ಠ. ಮತ್ತೆ ಇವರ ನಿಯಂತ್ರಣದಲ್ಲಿ ಈ ಮೂವರು ದೇವಿಯರು ಇರ್ತಾರೆ ಪ್ರತಿಯೊಂದರಲ್ಲಿಯೂ ಕೂಡ ಅಂತ ತಿಳ್ಕೊಳ್ಬೇಕು. ಅರ್ಥೇಭ್ಯಶ್ಚ, ಅರ್ಥೇಭ್ಯಶ್ಚ ಅಂದ್ರೆ ಇನ್ನೂ ಇವರಿಗಿಂತ ಮೇಲಿನವರಿದ್ದಾರೆ. ಪಾರ್ವತಿ ಸೌಪರ್ಣಿ ವಾರುಣಿಗಿಂತ ಮನೋಭಿಮಾನಿ ಗರುಡ ಶೇಷರು ರುದ್ರರು ಮಾತ್ರ ಶ್ರೇಷ್ಠ ಅಂತಲ್ಲ, ಅರ್ಥೇಭ್ಯಶ್ಚ ಅಂತ ಇನ್ನೂ ಇಬ್ಬರ ಇನ್ನೂ ಇದ್ದಾರೆ. ಪರಮಾತ್ಮನ ಷಣ್ಣು ಮಹಿಷಿಯರು, ಅವರು ತತ್ವಾಭಿಮಾನಿ ದೇವತೆಗಳಲ್ಲ ಅಂತ ಅದನ್ನು ಹೇಳ್ತಿಲ್ಲ ಬೇರೆ ಕಡೆಯಲ್ಲಿ. ಆದರೆ ಚಕಾರದಿಂದ ಇದು ಷಣ್ ಮಹಿಷರು, ಜಾಂಬವತಿ ಮೊದಲಾದ ಷಣ್ ಮಹಿಷರು ಏನಿದ್ದಾರೆ ಅವರಿಗಿಂತಲೂ ಕೂಡ, ಯಾಕೆಂದ್ರೆ ಶ್ರೇಷ್ಠ, ಯಾಕಂದ್ರೆ ಷಣ್ ಪಾರ್ವತಿ ಮೊದಲಾದವರಿಗಿಂತ ಷಣ್ ಮಹೇಶ್ವರು ಶ್ರೇಷ್ಠ, ಷಣ್ ಮಹೇಶ್ವರಿಗಿಂತ ಗರುಡ ಶೇಷ ರುದ್ರರು ಶ್ರೇಷ್ಠ. ಅರ್ಥೇಭ್ಯಶ್ಚ ಪರಮ್ಮನ ಮನಸಸ್ತು ಪರಾಬುದ್ಧಿ, ಮನಸಸ್ತು ಮನೋಭಿಮಾನಿ ಗರುಡ ಶೇಷ ರುದ್ರರು, ಅವರಿಗಿಂತ ಬುದ್ಧಿಭಿಮಾನಿ ಇದು ಭಾರತಿ ಸರಸ್ವತಿರು ಶ್ರೇಷ್ಠ. ಅಲ್ಲಿ ಹೇಳುವಾಗ ಒಂದು ವಿಶೇಷ ಹೇಳ್ತಾರೆ, ಮನಸಸ್ತು ಒಂದು ವ್ಯತ್ಯಾಸ ಇದೆ, ತೂ ಅಂದ್ರೆ ವ್ಯತ್ಯಾಸ, ಒಂದು ವಿಶೇಷ ಇದೆ. ಇಷ್ಟೊತ್ತರೆಗೆ ಏನ್ ಹೇಳಿದೆ, ಮನೋಭಿಮಾನಿ ಗರುಡ ಶೇಷ ರುದ್ರರ ತನಕ, ಇಂದ್ರಿಯಾಭಿಮಾನಿ ದೇವತೆಗಳ ವಂಶ ಮನೋಭಿಮಾನಿ ಗರುಡ ಶೇಷ ರುದ್ರರ ತನಕ ಒಂದು. ಇನ್ನು ಮುಂದೆ ಇನ್ನೊಂದು ವಿಶೇಷ, ಇವರೆಲ್ಲರೂ ಕೂಡ ಪರಶುಕ್ಲರಲ್ಲಿ ಸೇರುವುದಿಲ್ಲ. ಅಂದ್ರೆ ಪರಮಾತ್ಮನಲ್ಲಿ ಯಾವಾಗಲೂ ಅವರ ಆಚಾರ ವಿಚಾರಗಳು ಶುದ್ಧವಾಗಿರುವುದಿಲ್ಲ. ಒಮ್ಮೊಮ್ಮೆ ಅಸುರಿ ಶಕ್ತಿಗಳ ಆಕ್ರಮಣಕ್ಕೆ ಒಳಗಾದಾಗ ಅವರ ಆಚಾರ ವಿಚಾರಗಳೆಲ್ಲ ಮಲಿನವಾಗತ್ತೆ, ಬುದ್ಧಿ ಮಲಿನವಾಗತ್ತೆ. ಯಾವಾಗಲೂ ಪರಮಾತ್ಮನಲ್ಲಿ ಶುದ್ಧರಲ್ಲ, ಒಮ್ಮೊಮ್ಮೆ ಸ್ವಭಾವತ ಶುದ್ಧರಾದರೂ ಕೂಡ ಅಸುರಿ ಶಕ್ತಿಗಳ ಆಕ್ರಮಣಕ್ಕೆ ಒಳಗಾದಾಗ ಅವರ ಬುದ್ಧಿ ಮಲಿನವಾಗತ್ತೆ, ಅವರ ಆಚಾರಗಳೆಲ್ಲ ದೋಷಪೂರ್ಣವಾಗಿರುತ್ತೆ. ಆದರೆ ಇಲ್ಲಿಯ ತನಕ ರುದ್ರದೇವರ ತನಕ, ಆದರೆ ಮೇಲುಗಡೆ ಇರತಕ್ಕಂತಹ ಬುದ್ಧಿ ಅಭಿಮಾನಿ ಪಾರ್ವತಿ ಅಲ್ಲ ಭಾರತಿ ಸರಸ್ವತರು ಮಾತ್ರ ಪರಶುಕ್ಲರು. ಅವರಲ್ಲಿ ಎಂದೂ ಕೂಡ ಅಸುರಾವೇಶ ಇಲ್ಲ, ಅಸುರಾವೇಶಕ್ಕೆ ಅವರು ಒಳಗಾಗೋದಿಲ್ಲ. ಹಾಗಾಗಿ ಶುದ್ಧ ಅತಿರೋಹಿತ ವಿಮಲ ವಿಜ್ಞಾನಿ ಅಂದ್ರೆ ದೇವರ ಅಪರೋಕ್ಷ ಜ್ಞಾನ ಎಂದೂ ಕೂಡ ಮರೆಯಾಗುವುದಿಲ್ಲ. ದೇವರ ಸರಿಯಾದ ಜ್ಞಾನ ಮರೆಯಾದಾಗ ಅಲ್ಲಿ ಉಸಿರಾಗತ್ತೆ, ಅಜ್ಞಾನಾದಿಗಳು ಪ್ರವೇಶ ಆಗಿ ಬುದ್ಧಿ ಕೆಟ್ಟತ್ತೆ, ಏನೇನು ಮಾಡಬಹುದು. ದೇವರ ಜ್ಞಾನ ಎಂಬುದು ಯಾವಾಗಲೂ ಇದ್ದಾರೆ. ಅತಿರೋಹಿತ ವಿಮಲ ವಿಜ್ಞಾನಿ ಯಾರು, ಸರಸ್ವತಿಯನ್ನು ಹೇಳಿದ್ದಾರೆ. ಸರಸ್ವತಿ ಅಲ್ಲಿ ಭಾರತೀ ದೇವಿಗೂ ಹಾಗೆ, ಅವರ ಅಪರೋಕ್ಷ ಜ್ಞಾನ ಎಂಬುದು ಎಂದೂ ಮರೆಯಾಗುವುದಿಲ್ಲ. ಅದರಿಂದಾಗಿ ಅವರಿಗೆ ದೇವರ ಬಗ್ಗೆ ಸದಾ ಭಕ್ತಿ, ಶುದ್ಧ ವಿಚಾರ, ಶುದ್ಧ ಆಚಾರ. ಪರಶುಕ್ಲರಲ್ಲಿ ಇವರು ಭಾರತೀಯ ಸರಸ್ವತರು, ಅವರು ಶುದ್ಧರು. ಅಲ್ಲಿಂದ ಶುರು ಆಗತ್ತೆ, ಮತ್ತೆ ಮುಖ್ಯ ಪ್ರಾಣ, ಮತ್ತೆ ಬ್ರಹ್ಮದೇವರು, ಮತ್ತೆ ಲಕ್ಷ್ಮಿ. ಇಷ್ಟು ಮಂದಿ ಪರಶುಕ್ಲ ತ್ರಯರು, ಬ್ರಹ್ಮ ವಾಯು ಭಾರತಿ ಸರಸ್ವತಿ ಮತ್ತು ಲಕ್ಷ್ಮಿ ಇವರು. ಅದಕ್ಕೆ ಅವರಲ್ಲಿ ಒಂದು ತುಳು ಅಂದ್ರೆ ವಿಶೇಷ ಇದೆ, ನಿತ್ಯ ಶುದ್ಧರಾಗಿದ್ದಾರೆ, ಶುದ್ಧ ಭಾಗವತ ಧರ್ಮರಥರಾಗಿದ್ದಾರೆ ಎಂಬುದನ್ನು ತೋರ್ಲಿಕ್ಕೋಸ್ಕರ ಮನಸತ್ತು ಪರಾಬುದ್ಧಿ, ಬುದ್ಧಿಭಿಮಾನಿಯಾದ ಭಾರತೀಯ ಸರಸ್ವತಿ ಅಂತ. ಏವಂ ಬುದ್ಧೇ ಪರಂ ಬುದ್ಧ ಅಲ್ಲಿ ಹೇಳಿಬಿಟ್ರು. ಬುದ್ಧಿಭಿಮಾನಿಗಂತ ಆತ್ಮ ಶ್ರೇಷ್ಠ ಅಂದ್ರೆ ಪರಮಾತ್ಮ ನಿಲ್ಲಿಸಿಬಿಟ್ರು ಮಧ್ಯದಲ್ಲಿ, ಆದ್ರೆ ಸೇರಿಸ್ಕೊಳ್ಬೇಕು. ಬುದ್ಧಿಭಿಮಾನಿ ಇಂತ ಆತ್ಮ ಅಂದ್ರೆ ಬ್ರಹ್ಮ ವಾಯುದೇವರು ಶ್ರೇಷ್ಠ. ಬುದ್ಧೇರಾತ್ಮ ಮಹಾಂತರ, ಬ್ರಹ್ಮವಾಯುಗಳು ಶ್ರೇಷ್ಠ. ಬ್ರಹ್ಮವಾಯುಗಳಿಗಿಂತ ಯಾರು ಶ್ರೇಷ್ಠ ಅಂದ್ರೆ ಬುದ್ಧೇರಾತ್ಮ ಮಹಾನ್. ಮಹತ ಪರಮ ವ್ಯಕ್ತಂ, ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದ ಲಕ್ಷ್ಮಿ ಶ್ರೇಷ್ಠ. ಲಕ್ಷ್ಮಿಗಿಂತ ಯಾರು ಶ್ರೇಷ್ಠ ಅಂದ್ರೆ ಲಕ್ಷ್ಮಿಗಿಂತ ಪರಮಾತ್ಮ. ಸಾ ಕಾಷ್ಟ ವ್ಯಕ್ತಾತ್ ಪರ ಪುರುಷೋ ವ್ಯಾಪಕೋ ನಿಂಗೆ ಐತ ಹೇಳ್ತಾರೆ. ಬುದ್ಧೇರಾತ್ಮ ಮಹಾನ್ ಪರ, ಮಹತ ಪರಮ ವ್ಯಕ್ತಂ. ಒಂದು ಮಹತ, ಮಹತ್ತಿಗಿಂತ ಅವ್ಯಕ್ತ ತತ್ವ ಅಂದ್ರೆ ಲಕ್ಷ್ಮೀ ದೇವಿ. ಅವ್ಯಕ್ತ ತತ್ವಕ್ಕಿಂತ ಪುರುಷ, ಪರಮ ಪುರುಷನಾದ ನಾರಾಯಣ. ಅದನ್ನು ಕಾಟಕ ಉಪನಿಷತ್ ಹೇಳ್ತದೆ, ಅವ್ಯಕ್ತಾತ್ ಪರಪುಂಸೋ ವ್ಯಾಪಕೋ ಅಲಿಂಗ ಏವಚ. ಅವ್ಯಕ್ತ ತತ್ವ ಲಕ್ಷ್ಮೀದೇವಿಗಿಂತ ಪರಮಾತ್ಮ ಎಷ್ಟು ಉತ್ತಮ. ಇವರನ್ನೆಲ್ಲ ಒಂದು ಪಟ್ಟಿ ಮಾಡಿದ್ದಾರೆ, ನೂರು ಗುಣಗಳಿಂದ. ಬ್ರಹ್ಮವಾಯುಗಳಿಗಿಂತ ಲಕ್ಷ್ಮೀದೇವಿ ಕೋಟಿ ಗುಣಗಳಿಂದ ಅಧಿಕಳು, ಕೋಟಿ ಪಟ್ಟು ಆ ಒಂದೊಂದು ಆನಂದದ ಕೋಟಿ ಪಟ್ಟು ಜಾಸ್ತಿ ಆನಂದ. ಪರಮಾತ್ಮನಿಗಿಂತ ಲಕ್ಷ್ಮಿಗಿಂತ ಪರಮಾತ್ಮನಲ್ಲಿ ಎಷ್ಟು ಗುಣಗಳಿಂದ ಅವಳು ಅಧಿಕಳು. ಅವ್ಯಕ್ತಾತ್ತು ಪರ ಪುರುಷೋ ವ್ಯಾಪಕೋ ಲಿಂಗೇವಿಚ. ತು ತು ಅಂದ್ರೆ ವಿಶೇಷ, ಮತ್ತಿಲ್ಲಿ ಹೇಳ್ತಾರೆ ವಿಶೇಷ. ಅಲ್ಲಿ ಪರಶುಕ್ರತ್ವ ಹೇಳಿದ್ರು ಭಾರತೀಯ ಸರಸ್ವತಿಯಲ್ಲಿ, ಇಲ್ಲಿ ತುಶಬ್ದದಿಂದ ತಾರತಮ್ಯ ಹೇಳುವಾಗ ಬೇರೆ ಎಲ್ಲ ದೇವತೆಗಳಲ್ಲಿ ಅಂದ್ರೆ ಬ್ರಹ್ಮ ದೇವರು ಲಕ್ಷ್ಮೀ ತನಕ ಒಬ್ರು ಒಬ್ರಿಗಿಂತ ಉತ್ತಮ ಆದರೂ ಕೂಡ ಒಂದೊಂದು ಮಿತವಾದ ಗುಣದಿಂದ ಉತ್ತಮರು, ಒಂದು ನೂರು ಕೋಟಿಯೋ ಸಾವಿರವೋ ಹೀಗೆ. ಆದರೆ ಲಕ್ಷ್ಮಿಗಿಂತ ಪರಮಾತ್ಮ ಎಷ್ಟು ಉತ್ತಮ ಅಂದ್ರೆ ಅವ್ಯಕ್ತ ತುಶಬ್ದೋ ವಿಶೇಷ, ನಿರವಧಿತ ಗುಣಗಳಿಂದ. ಇಷ್ಟೇ ಅಂತಿಲ್ಲ, ಅಮಿತ ಗುಣದಿಂದ ಅನಂತ ಪಟ್ಟು ಅಧಿಕನಾಗಿದ್ದಾನೆ. ಒಂದು ಎರಡು ಕೋಟಿ ಸಾವಿರ ಲಕ್ಷ ಕೋಟಿ ಕೋಟಿ ಅಲ್ಲ, ಅನಂತಾನಂದ ಗುಣಗಳಿಂದ ಭಗವಂತ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳ್ತಾರೆ, ಏವಂ ಬುದ್ಧ ಪರಂ ಬುದ್ಧ ಸಂಸ್ತಭ್ಯ ಆತ್ಮಾನಮಾತ್ಮನ ಜಹಿ ಶತ್ರು ಮಹಾಬಾಹಂ ಬಾಹೋ ಕಾಮರೂಪಂ ದುರಾಸದಂ. ಈ ರೀತಿಯಾಗಿ ತತ್ವಾಭಿಮಾನಿ ದೇವತೆಗಳು ಒಬ್ಬರು ಒಬ್ಬರ ನಿಯಂತ್ರಣದಲ್ಲಿದ್ದು ಹೇಗೆ ಉತ್ತಮರಾಗಿದ್ದಾರೆ ಅಂತ ತಿಳ್ಕೊಂಡು, ಎಲ್ಲರನ್ನೂ ನಿಯಂತ್ರಿಸುವವನು ಪರಮಾತ್ಮ, ಅವನು ಅನಂತಾನಂತ ಗುಣಗಳಿಂದ ಏನಾಗಿದ್ದಾನೆ ಅಂದ್ರೆ ಉತ್ತಮನಾಗಿದ್ದು, ಇವರನ್ನೆಲ್ಲವರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ ಎಂಬುದಾಗಿ ತಿಳ್ಕೊಂಡ್ರೆ ಮಾತ್ರ ಆ ಇಂದ್ರಿಯದಲ್ಲಿ ಕಾಮ ರಾಗದ್ವೇಷಕ್ಕೆ ಅವಕಾಶ ಇಲ್ಲ. ಅದರಿಂದ ಮಾತ್ರ ಜ್ಞಾನಾಸ್ತ್ರೇಣೈವ ನಿಹನ್ಯತೆ, ಆ ಕಾರಣೇಮಿ ಎಂಬ ದೈತ್ಯ ಅವನೇ ಕೆಟ್ಟ ಕೆಟ್ಟ ಕಾಮನೆಯನ್ನು ಉಂಟು ಮಾಡೋನು ನಮಗೆ. ಅವನ ಇಂದ್ರಿಯದಲ್ಲಿ ಕುತ್ಕೊಂಡು ಮಾಡಬಾರದ ಕೆಲಸವನ್ನು ಮಾಡಿಸಿ ಅಮ್ಮನ ಅದೇ ಪ್ರಪಾತಕ್ಕೆ ತಳ್ತಾನೆ. ಅಂತ ಕಾಮರೂಪಂ ಅವನ ಹತ್ರ ಹೋಗುವುದೇ ಕಷ್ಟ, ಅವನ ನಿಗ್ರಹ ಮಾಡೋದು ತುಂಬಾ ಕಷ್ಟ. ಆದರೂ ಕೂಡ ಅವನನ್ನು ಜ್ಞಾನಾಸ್ತ್ರೇನೈವ ನಿಹನ್ಯತೆ, ಅವನು ಕೊಲ್ಲಿಕ್ಕೆ ಕಾಯ ಅಲ್ಲದೆ ಜ್ಞಾನಶಾಸ್ತ್ರದಿಂದ ಮಾತ್ರ, ತಾರತಮ್ಯ ಜ್ಞಾನ ಪೂರ್ವಕವಾದ ಹರಿಸರ್ವೋತ್ತಮತ್ವ ಜ್ಞಾನದಿಂದ ಮಾತ್ರ ಅವನನ್ನು ಕೊಲ್ಲಬಹುದು. ಹಾಗಾಗಿ ಇವತ್ತು ಇಡೀ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಭ್ರಷ್ಟಾಚಾರ ತಾಂಡವಾಗ್ತಾ ಇದೆ. ಅದು ಎಲ್ಲದಕ್ಕೂ ಕಾರಣ ನಮ್ಮದು ಕಾಮನೆ. ಅದೇ ಕಾರಣಿಮಿ ದೈತ್ಯ, ಅವನಿಗೆ ಸಾವಿರ ಮುಖ ಇದೆ ಅಂತೆ. ಸಾವಿರ ಮುಖ, ಕಾಮಕ್ಕೂ ಸಾವಿರ ಮುಖ, ಕಾರಣಿಮಿ ದೈತ್ಯನಿಗೂ ಸಾವಿರ ಮುಖ, ಅದರ ಅಭಿಮಾನಿ ದೈತ್ಯನಿಗೂ ಕೂಡ ಸಾವಿರ ಮುಖ ಅಲ್ಲ ಅನಂತಾನಂತ ಮುಖದಿಂದ ಇವತ್ತು ಸಮಾಜದ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ದುರಾಸೆ ವ್ಯಾಪಿಸಿಬಿಟ್ಟಿದೆ. ಆದಿಂದಾಗಿ ಯಾವಾಗಲೂ ಸ್ವಾಮಿಗಳು ಹೇಳುವಂತೆ ಭ್ರಷ್ಟಾಚಾರವೇ ಶಿಷ್ಟಾಚಾರ ಆಗುವಷ್ಟು ಮಟ್ಟಿಗೆ ನೀವು ಲಂಚ ತಗೊಂಡು ಮಾಮೂಲು ಸರ್ಕಾರಿ ಆಫೀಸಲ್ಲಿ ಕೆಲಸಕ್ಕೆ ಲಂಚ ತಗೊಳ್ಳೋದು ಮಾಮೂಲಾಗಿಬಿಟ್ಟಿದೆ. ಅದೇನು ಅದು ಶಿಷ್ಟಾಚಾರ ಆಗಿಬಿಟ್ಟಿದೆ. ಅಷ್ಟು ಆ ದುರಾಸೆ ಎಂಬುದು ಇಡೀ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಅದು ವ್ಯಾಪಿಸಿಬಿಟ್ಟಿದೆ. ಅದರ ಭ್ರಷ್ಟಾಚಾರ ಕಾಮದ ಕಾಲಿನೇಮಿ ದೈತ್ಯನ ಎಲ್ಲ ಭ್ರಷ್ಟಾಚಾರ ಅವನ ವ್ಯಾಪಾರ ಎಲ್ಲ ತಾಂಡವಾಡ್ತಾ ಇದೆ. ಅದನ್ನು ಗೆಲ್ಲಬೇಕಾದ್ರೆ ತಾರತಮ್ಯ ಜ್ಞಾನ ಪೂರ್ವಕವಾದ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ಬೇಕು ಎಂಬುದನ್ನು ಹೇಳ್ತಾ, ತಾರತಮ್ಯ ಜ್ಞಾನ ಇಲ್ಲದೇನೆ ದೇವರ ಪೂಜೆಯನ್ನು ಮಾಡಿದರೆ ರಾಷ್ಟ್ರ ವಿಪ್ಲವ ಆಗತ್ತೆ ಅಂತ. ಸ್ವಪದದಿಂದ ಭ್ರಷ್ಟನಾಗ್ತಾನೆ. ಈಗ ಮಧ್ವಾಚಾರ್ಯರ ಕೊಡುಗೆ ಅಂದ್ರೆ ಈಗ ಸಂದರ್ಭ ಬಂತು, ಕಾಮವನ್ನು ಗೆಲ್ಲಲಿಕ್ಕೆ, ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ. ಯಾವುದನ್ನು ಎಷ್ಟು ಕಾನೂನಿಂದಲೂ ಕೂಡ ಭ್ರಷ್ಟಾಚಾರ ನಿಯಂತ್ರಣ ಆಗುವುದಿಲ್ಲ. ಕಾಮಕ್ಕೆ ಬೇಕೇ ಬೇಕು ಬ್ರೇಕು. ಕಾಮವನ್ನು ನಿಯಂತ್ರಣ ನಿಯಂತ್ರಣ ಮಾಡಿದ್ರೆ ಮಾತ್ರ ದುಷ್ಟಾಚಾರವನ್ನು ನಿಯಂತ್ರಣ ಮಾಡಬಹುದೇ ವಿನಃ ಕೇವಲ ಕಾನೂನಿನಿಂದ ಭ್ರಷ್ಟಾಚಾರ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕಾಮವನ್ನು ನಮ್ಮ ಶಮನ ಆಗಬೇಕಾದ್ರೆ, ಅದನ್ನು ಹಠೋದಿ ತರಬೇಕಾದ್ರೆ ಆಚಾರ್ಯ ಮಧುರು ಹೇಳಿದ ತಾರತಮ್ಯ ಜ್ಞಾನಪೂರ್ವಕ ಇಂದ್ರಿಯಾದಿ ದೇವತಾ ತಾರತಮ್ಯ ಜ್ಞಾನಪೂರ್ವಕವಾದ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ಎಂಬುದು ಅತ್ಯಾವಶ್ಯಕ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾ ಭಾಗವತದಲ್ಲಿ ಬಹಳ ಪ್ರಾರ್ಥನೆ ಮಾಡ್ತಾರೆ ಎಲ್ಲ. ಯಾಕಂದ್ರೆ ನಮಗೆ ಆಸೆ ಹುಡಿಸೋವನೇ ಅವನು. ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವಚ ಅಂತ ಹೇಳ್ತಾ, ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋಯಶಃ ಭವಂತಿ ಭಾವ ಭೂತಾನ ಮತ್ತ ಏವ ಪೃಥಗ್ವಿದಾಹ ಹೇಳಿದಾರಲ್ಲ. ಸುಖಂ ದುಃಖಂ ಭವೋ ಭಾವೋ, ಭಾವ ಎಂಬ ಶಬ್ದಕ್ಕೆ ಸತ್ತ ಅಂತ ಅರ್ಥ, ಇಚ್ಛೆ ಎಂಬರ್ಥ. ಏನೇ ನಾವು ಇಚ್ಛೆ ಪಡ್ತೇವೆ ಅದೆಲ್ಲ ದೇವರಿಂದೇ ಆಗೋದು. ನಮ್ಗೆ ಯಾಕಪ್ಪ ದೇವರು ಇಚ್ಛೆ ಪಡ್ತಾನೆ, ಅವನ ಕೈಯಲ್ಲಿರುದು. ಅದಕ್ಕೆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ಒಳ್ಳೆ ಇಚ್ಛೆ ಕೊಡುವಂತ. ಕೆಟ್ಟ ಇಚ್ಛೆ ಬರುತ್ತೆ, ಕೆಟ್ಟ ಕಾಮನೆ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಬಹಳ ಭಗವದ್ಗೀತೆ ಇದು ನಾರಾಯಣ ಕವಚದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಈ ದುರಾಶೆ ಮನುಷ್ಯನಿಗೆ ಹೋಗಬೇಕಾದ್ರೆ ದೇವರ ಹತ್ರ ಸನತ್ ಕುಮಾರೋ ಅವುತು ಮಾಂ ಕಾಮದೇವಾತ್. ಕಾಮಾತ್ ಅಂತ ಹೇಳುವುದಿಲ್ಲ, ಕಾಮದೇವಾತ್ ಅಂತ ಹೇಳ್ತಾರೆ. ಸನತ್ ಕುಮಾರ್ ಅಂದರೆ ಪರಮಾತ್ಮನ ಒಂದು ರೂಪ. ಕಾಮದೇವನಿಂದ ನಮ್ಮನ್ನು ರಕ್ಷಣೆ ಮಾಡು, ಅದಕ್ಕೆ ಅರ್ಥ ಬೀಳ್ತಾರೆ. ಕಾಮದೇವ ಅಂದರೆ ಯೋಗ್ಯೇತರ ಕಾಮ, ಯೋಗ್ಯವಲ್ಲದ ಕೆಟ್ಟ ಕೆಟ್ಟ ಆಸೆಗಳು, ಅದರಿಂದ ನಮ್ಮನ್ನು ರಕ್ಷಣೆ ಮಾಡು. ಅಷ್ಟೇ ಅಲ್ಲ, ಯೋಗ್ಯೇತರ ಕಾಮ ಅಷ್ಟೇ ಅಲ್ಲ, ತದಸ್ಮರಣತಃ ತತ ತದನರ್ಪಿತ ಕರ್ಮಭ್ಯಃ, ಮತ್ತೆ ದೇವರಿಗೆ ಅರ್ಪಣೆ ಮಾಡದೇ ಇದ್ದಂತಹ ಕರ್ಮಗಳು ಇದೆಲ್ಲ ನಾವು ಮಾಡ್ತೇವೆ, ಅದೆಲ್ಲ ನಮ್ಮನ್ನು ರಕ್ಷಣೆ ಮಾಡೋ ಅದರಿಂದ. ಹಾಗಾಗಿ ಯೋಗ್ಯೇತರ ಕಾಮ, ಕೆಟ್ಟ ನಿಷಿದ್ಧವಾದ ಕಾಮ, ಅದನ್ನು ಅದರಿಂದ ನಮ್ಮನ್ನು ರಕ್ಷಣೆ ಮಾಡುವಂತ ನಾರಾಯಣ ಕವಚದಲ್ಲಿ ಸನತ್ ಕುಮಾರನನ್ನ ಕೇಳಿದ್ದಾರೆ. ಕಾಮಾತ್ ಅಂತ ಹೇಳುವುದಿಲ್ಲ, ಕಾಮದೇವಾತ್ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಕಾಮದೇವ ಅಂದ್ರೆ ಮನ್ಮಥ ಅಂತ ಹೀಗೆಲ್ಲ ಅರ್ಥ ಆಗತ್ತೆ. ಆದರೆ ಕಾಮದೇವ ಅಂದರೆ ನಮಗೆ ಕೆಟ್ಟ ಆಸನೆಯನ್ನು ಹುಡಿಸಿ ನಮ್ಮನ್ನು ದೀನರನ್ನಾಗಿ ಮಾಡುವವನು. ಕಾಮದಿಂದ ದೀನನಾಗುವನು ಯಾರು? ಕಾರಣ ನಮಗೆ ದೈತ್ಯ. ತಾನು ಅನೇಕ ಕೆಟ್ಟ ಕಾಮನೆಯನ್ನು ಮಾಡ್ತಾನೆ, ತಾನು ದೀನನಾಗುವುದಲ್ಲ, ಸರ್ವವನ್ನು ಕಳ್ಕೊಳ್ಳೋದಲ್ಲ. ಅವನ ಪ್ರಭಾವದಿಂದ ಯಾರ್ಯಾರು ಕಾಮಕ್ಕೆ ಒಳಗಾಗ್ತಾರೋ ಅವರನ್ನೆಲ್ಲ ದೀನರನ್ನಾಗಿ ಮಾಡ್ತಾನೆ. ತೀನ್ ಪರೀಕ್ಷೆಯ ಸರ್ವನಾಶವನ್ನಾಗಿ ಮಾಡ್ತಾನೆ. ಹಾಗಾಗಿ ದೀನತ್ವಾದ ದೇವನಾಮಾನಃ, ಆ ಕಾರಣ ದೈತ್ಯನನ್ನು ದೇವ ಅಂತ ಕರೆದದ್ದು, ತಾನು ಕಾಮಕ್ಕೆ ಒಳಗಾಗಿ ದೀನನಾಗುವುದಲ್ಲದೇನೆ ಸರ್ವವನ್ನು ಕಳ್ಕೊಳ್ಳುವುದಲ್ಲದೇನೆ ಎಲ್ಲರೂ ತನ್ನ ಪ್ರಭಾವದ ಎಲ್ಲರನ್ನೂ ಕೂಡ ನಾನಾ ದುರಾಶೆಯಿಂದ ಅವರನ್ನು ದೀನರನ್ನಾಗಿ ಮಾಡ್ತಾನೆ, ಸರ್ವಸ್ವವನ್ನು ಕಳ್ಕೊಂಡವರನ್ನಾಗಿ ಮಾಡ್ತಾನೆ. ತಾನು ದೀನನಾಗಿ ಇನ್ನೊಬ್ಬರನ್ನೂ ದೀನ ಮಾಡೋದ್ರಿಂದಾಗಿ ಅವನಿಗೆ ದೇವ ಅಂತ ಹೆಸರು ಬಂದಿದೆ. ಹಾಗೆ ನಾವು ಯಾರನ್ನು ಹೆಚ್ಚು ಹೆದರಬೇಕಂದ್ರೆ ದುರಾಶೆಯನ್ನು ಹುಡಿಸಿ ತಾನೂ ದೀನನಾಗಿ ನಮ್ಮನ್ನೂ ದೀನರನ್ನಾಗಿ ಮಾಡುವಂತಹ ಆ ಕಾಮದಿಂದ ದೀನನಾದ ಕಾರಣೇಮಿ ದೈತ್ಯನಿಂದ ನಮ್ಮನ್ನು ರಕ್ಷಣೆ ಮಾಡು. ಅಂದ್ರೆ ಯೋಗ್ಯೇತರ ಕಾಮ ಅಂದ್ರೆ ಅವನೇ ಯೋಗ್ಯೇತರ ಕಾಮನ, ಯೋಗ್ಯ ಕಾಮನಲ್ಲ, ಒಳ್ಳೆ ಕಾಮನೆ ಅಂದ್ರೆ ರುದ್ರದೇವರು. ಒಳ್ಳೆ ಕಾಮನೆಯನ್ನು ಕೊಡುವವರು ರುದ್ರದೇವರಂತೆ, ಭೀಮೋಹಿ ದೇವ, ಅವನು ಒಳ್ಳೆ ಕಾಮನೆ ಕೊಡ್ತಾನೆ. ಕೆಟ್ಟ ಕಾಮನೆಯನ್ನು ಕೊಡುವವರು ಯಾರು? ಈ ಕಾಲನೇಮಿ ದೈತ್ಯ. ಅಂಥವನನ್ನು ನಾವು ನಮಗೆ ರಕ್ಷಣೆ ಕೊಡುವಂತ ಸನತ್ ಕುಮಾರನನ್ನು ಕೇಳಬೇಕು. ವಿಶೇಷವಾಗಿ ದೇವರ ತಾರತಮ್ಯ ಜ್ಞಾನ, ಪರಮಾತ್ಮನ ದೇವತೆಗಳ ತಾರತಮ್ಯ ಜ್ಞಾನ ಪೂರ್ವಕವಾಗಿ ಹರಿಸರ್ವೋತ್ತಮತ್ವ ಜ್ಞಾನ ಎಂಬುದು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಆಚಾರ್ಯರು ಕೊಟ್ಟಂತ ಉತ್ತಮವಾದ ಕೊಡುಗೆ ಅಂತ ಹೇಳುವುದು. ಒಂದು ತಾರತಮ್ಯ ಜ್ಞಾನ ಬೇಕು. ತಾರತಮ್ಯ ಜ್ಞಾನ ಇಲ್ಲದೆ ಏನಾದರೂ ಪೂಜೆ ಮಾಡಿದ್ರೆ ರಾಷ್ಟ್ರ ವಿಪ್ಲವ ಆಗತ್ತೆ ಅಂತುಂಟು. ರಾಷ್ಟ್ರಕ್ಕೆ ಕೆಡುಕಾಗತ್ತೆ. ರಾಷ್ಟ್ರಕ್ಕೆ ಕೆಡುಕಾಗದ ರೀತಿಯಲ್ಲಿ ತಾರತಮ್ಯ ಜ್ಞಾನ ಪೂರ್ವಕವಾದ ಪೂಜಾ ವಿಧಾನವನ್ನು ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದ, ಇದೀ ನಮ್ಮ ಇಡೀ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಉತ್ತಮವಾದ ಕೊಡುಗೆ ಆಚಾರ್ಯ ಮಧ್ವರದ್ದು. ಅಂತಹ ಒಂದು ಆಚಾರ್ಯರ ಸಿದ್ಧಾಂತವನ್ನ ವಿಶೇಷವಾಗಿ ಯುವಜನತೆಯಲ್ಲಿ ಅದನ್ನು ಜಾಗೃತಗೊಳಿಸಬೇಕು. ಯುವಜನತೆ ಉತ್ತಮವಾದ ಸನ್ಮಾರ್ಗದಲ್ಲಿ ನಡೆಯಬೇಕು ಎಂಬ ಕಳಕಳಿಯಿಂದ ವಿದ್ವಾಂಸರಾಗಿರ್ತಕ್ಕಂತಹ ನಮಗೆ ಅತ್ಯಂತ ಪ್ರೀತ್ಯಾಸ್ಪದರಾದ ಪ್ರಭಂಜನಾಚಾರ್ಯರು ವರ್ಕ್ಶಾಪ್ ಅನ್ನು ವಿಜಯ ಭಾರತಿ ಸ್ಕೂಲಿನಲ್ಲಿ ಅದನ್ನು ಆರಂಭ ಮಾಡಿದರು. 75 ವರ್ಕ್ಶಾಪ್ ನಡೆದಿದೆ. ಅನೇಕ ಯುವಕರಿಗೆ ಇದರಿಂದಾಗಿ ಒಂದು ಉತ್ತಮ ಸಂಸ್ಕಾರ, ಉತ್ತಮ ಪ್ರೇರಣೆ, ಮತ್ತೆ ಆಚಾರ ವಿಚಾರವನ್ನು ತಿದ್ದುಕೊಳ್ಳಿಕ್ಕೆ ಒಂದು ಉತ್ತಮವಾದ ಪ್ರೇರಣೆ ದೊರೆತಿದೆ. ಇಂತಹ ಒಂದು ವರ್ಕ್ಶಾಪ್ ಎಷ್ಟಾಗಲಿ, ಸಾವಿರವಾಗಲಿ, ಸಾವಿರ ಸಾವಿರವಾಗಲಿ ಅಂತ ಪ್ರಬಂಧನಾಚಾರ ನೇತೃತ್ವದಲ್ಲಿ ಇಂತಹ ವರ್ಕ್ಶಾಪಿನಿಂದ ಯುವ ಜನತೆಯಲ್ಲಿ ಒಂದು ಉತ್ತಮ ಸಂಸ್ಕಾರ, ಒಂದು ಉತ್ತಮ ಪ್ರೇರಣೆ ಸಿಕ್ಕಿ ಯುವ ಜನತೆಯೆಲ್ಲ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಒಂದು ಒಳ್ಳೆ ಸತ್ಪ್ರೇರಣೆ ದೊರಕಲಿ. ವಿಶೇಷವಾಗಿ ಆಚಾರ್ಯ ಮಧ್ವರ ವೇದವ್ಯಾಸರ ಒಂದು ಅನುಗ್ರಹದಿಂದ ಇದನ್ನು ವಿಶೇಷವಾಗಿ ಕಾಳಜಿ ವಹಿಸಿ ಇದನ್ನು ನಡೆಸಿರತಕ್ಕಂತಹ ನಮ್ಮ ಪ್ರಭಂಜನಾಚಾರ್ಯ ನೇತೃತ್ವದಲ್ಲಿ ಇದು ನಡೆದಿದೆ. ಮಧ್ವಾಚಾರ್ಯ ಫಾರ್ ಯೂತ್ ಆ ಸಂಘಟನೆಯವರು ನಮ್ಮ ಪ್ರಭಂಜನಾಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಈ ಯುವಕರು ಇಷ್ಟು ಒಂದು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನೆಲ್ಲ ಯೋಜಿಸುವುದು ಅತ್ಯಂತ ಅಭಿನಂದನಾರ್ಹವಾದಂತಹ ವಿಚಾರವಾಗಿದೆ. ಇನ್ನಷ್ಟು ವಿಶೇಷವಾಗಿ ಈ ವರ್ಕ್ಶಾಪಿನಿಂದ, ವಿಶೇಷ ಕಾರ್ಯಾಗಾರದಿಂದ ಯುವ ಪೀಳಿಗೆಗೆ ಉತ್ತಮ ಸಂಸ್ಕಾರ ದೊರೆಯಲಿ, ಉತ್ತಮ ಸತ್ಪ್ರೇರಣೆ ದೊರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇದನ್ನು ಸಂಘಟನೆ ಮಾಡಿದ ಸಂಸ್ಥೆ ಪದಾಧಿಕಾರಿಗಳು, ಎಲ್ಲ ಈ ಭಕ್ತರು, ನೀವೆಲ್ಲರೂ ಕೂಡ ಜಿಜ್ಞಾಸುಗಳು ಇಲ್ಲಿ ಸೇರಿದ್ದೀರಿ. ಮುಖ್ಯವಾಗಿ ಇದನ್ನು ಒಳ್ಳೆ ಮಾರ್ಗದರ್ಶನದಲ್ಲಿ ನಡೆಸಲಿಕ್ಕೆ ಪ್ರೇರಣೆ ಕೊಟ್ಟಿರತಕ್ಕಂಥ ಪ್ರಭಂಜನಾಚಾರ್ಯನನ್ನು ಕೂಡ ಅಭಿನಂದಿಸ್ತಾ, ಸಂಸ್ಥೆಯನ್ನು ಅಭಿನಂದಿಸ್ತಾ, ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿದ ನಿಮ್ಮನ್ನು ಅಭಿನಂದಿಸ್ತಾ, ಭಗವಂತನ ಅನುಗ್ರಹವನ್ನು, ಆಚಾರ್ಯ ಮಧುರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣೆಯಾಯಿತು.
ನಮ್ಮ ಅನೇಕ ವರ್ಕ್ಶಾಪ್ನ ಹೆಚ್ಚಿನ ವರ್ಕ್ಶಾಪ್ಗಳಲ್ಲಿ ಶ್ರೀಗಳು ಆಗಮಿಸಿದ್ದಾರೆ, ಅನೇಕ ವರ್ಕ್ಶಾಪ್ಗಳು ಬಂದಿದ್ದಾರೆ. ಒಟ್ಟು ಏಳು ವರ್ಕ್ಶಾಪ್ನಲ್ಲಿ 75 ವರ್ಕ್ಶಾಪ್ಗೆ ತಾವೇ ಉಪಸ್ಥಿತರಿದ್ದರು. ಅಲ್ಲಿ ಗಿರಿನಗರದಿಂದ ಲೆಕ್ಕ ಹಾಕಿದ್ರೆ ನಮ್ಮ ಈ ವೇದಿಕೆ ಮೇಲೆ ಭಂಡಾರಕೇರಿ ಮಠ ಸ್ವಾಮಿಗಳು, ಪಳಿವಾರ ಮಠ ಸ್ವಾಮಿಗಳು, ವಿಶೇಷ ತೀರ್ಥ ಶ್ರೀಪಾದಂಗಳು, ನಮ್ಮ ಪ್ರಭಂಜನಾಚಾರ್ಯ, 4 ಜನರು ಬಂದಿದ್ದಾರೆ. ಅಂದ್ರೆ ಈ ವೇದಿಕೆ ಮೇಲೆ ಜಾಸ್ತಿ ಮಾನ್ಯತೆ ಯಾರಿಗಿದೆ ಅಂತ ಆಗುತ್ತೆ, ಯಾವುದಕ್ಕೆ ವಿಷಯಕ್ಕೆ ಮಾನ್ಯತೆ ಇದೆ ಅಂತ ಆಗುತ್ತೆ, ವಿದ್ಯೆಗೆ ಮಾನ್ಯತೆ ಅಂತ ಹೇಳಿ ವಿದ್ಯಾಮಾನ್ಯತೆಗೆ ಆಗಿದೆ. ಅದಕ್ಕೆ ಇದು ಅವರ ವಿದ್ಯಾಮಾನ್ಯ ತೀರ್ಥರ ಆಶೀರ್ವಾದ ಅಂತ ನಾವು ಅನ್ಕೋತೀವಿ. ಅವರೆಲ್ಲ ಬಂದು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಅದೊಂದೇ ಅಲ್ಲ, ಪ್ರತಿ ಒಂದು ವಿಷಯಕ್ಕೆ ಬಗ್ಗೆ ಪ್ರತಿ ಸತಿ ಕೇಳ್ತಾರೆ, ಯಾವ ಟಾಪಿಕ್ ಆರಿಸಿದ್ರಿ, ಏನ್ ಮಾಡಿದ್ರಿ, ಮುಂದೆ ಏನ್ ಮಾಡಕ್ ಹೋಗ್ತಾರೆ ಅಂತ ಪ್ರತಿ ಸತಿ ಹೋದಾಗ್ಲೂ ಕೇಳ್ತಾರೆ. ಅವರ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.